ಅರ್ಥಕ್ಕೂ ಅಧಿಕಾರಿಗಳು ಮಾಡೋ ಅರ್ಥಕ್ಕೂ ವ್ಯತ್ಯಾಸ ಇದೆ. ಮತ್ತು ಎಕ್ಸ್ರೇನೇ ಅಲ್ಲ, ಯಾವುದೋ ಫೋಟೋ ತೋರಿಸ್ತೀಯ ಫ್ರಾಕ್ಚರ್ ಆಗಿದೆ ಅಂತ ಹೇಳಿ ಈ ಕಲರ್ ಫೋಟೋ ತೋರಿಸಿದ್ರೆ ಉಪಯೋಗ ಇಲ್ಲ. ಅದರಿಂದ ಎಕ್ಸ್ರೇ ತೋರಿಸ್ಬೇಕು, ಇದು ಎಕ್ಸ್ರೇನೇ ತೋರಿಸ್ತೀಯ. ಅದು ಓದಲಿಕ್ಕೆ ಬರೋದಿಲ್ಲ ಅವನಿಗೆ, ಗೊತ್ತಾಯ್ತಿಲ್ಲ ಯಾವುದೋ ಕೈ ಕೈ ಬೇವಡಕ್ಕೆ ಪಾಲು ಬರೋಕ್ಕೆ ಗೊತ್ತಾಗೋದಿಲ್ಲ ಅವನಿಗೆ. ಅವನೇನು ಫ್ರಾಕ್ಚರ್ ಹೇಳ್ತಾನೆ ಅವನು ಪ್ರಯೋಜನ ಇಲ್ಲ. ಇದು ವ್ಯಾಲಿಡ್ ಆದರೂ ಓದಕ್ಕೆ ಬರ್ತಾ ಇಲ್ಲ, ಆ ಫೋಟೋ ಇನ್ವ್ಯಾಲಿಡ್, ಪ್ರಯೋಜನಕ್ಕೆ ಬರೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ದುಶ್ಯಾಸ್ತ್ರಗಳೆಲ್ಲ ಇನ್ವ್ಯಾಲಿಡ್ ಶಾಸ್ತ್ರಗಳು. ಮತ್ತು ವೇದ ಹೇಳಿ ಅರ್ಥ ಬರಿತೀವಿ ಅಂತ ಹೇಳೋರು ಕೂಡ ಸರಿಯಾಗಿ ಅರ್ಥ ಬರೀದೇ ಹೋದರೆ ಪ್ರಯೋಜನ ಇಲ್ಲ. ಈಗ ಸರಿಯಾಗಿ ಅದನ್ನು ಅರ್ಥ ಮಾಡ್ಕೋಬೇಕು. ಧನು ಮುಂದೆ, ಧನು ಕರ್ಮ ವಿಧಾನಾದಿ ರೂಪ ರೂಪತ್ವಾತ್ ಶಾಸ್ತ್ರಸ್ಯ ಕಥಂ ಬ್ರಹ್ಮಪರತಾ ಇತ್ಯ ಆಶಂಕಾಂ ಭಗವದ್ವಾಕ್ಯೇನ ಪರಿಹರತಿ ಮಾವಿಧಿ. ಈ ಕೆಲವು ಪ್ರಶ್ನೆ ಬಂತು ನೋಡಿ. ನೀವು ಹೇಳ್ತೀರಿ ಶಾಸ್ತ್ರಗಳು ಕರ್ಮದ ಬಗ್ಗೆ ಹೊರಟಿದೆ, ಹಾಗೆ ಮಾಡಬೇಕು ಹೀಗೆ ಮಾಡೋ ಕರ್ಮಾಚರಣೆ ಬಗ್ಗೆ ಹೇಳ್ತಾ ಇದ್ರು, ದೇವ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಅಂತ ಕೇಳಿದರೆ ಅದು ಸರಿಯಲ್ಲ. ಹಿಂದೆ ಬಂದಿದೆ ಕಾರ್ಯತಾವಾದ ಅನ್ನೋ ವಿಚಾರವನ್ನು ಖಂಡನೆ ಮಾಡಿದ್ದಾರೆ, ತತ್ವದೆಳೆಯಲ್ಲಿ ವಿಸ್ತಾರವಾಗಿ ಮಾಡಿದ್ದಾರೆ, ಅದನ್ನು ಹಿಂಟ್ ಮಾಡ್ತಾರೆ ಇಲ್ಲಿ ಅಷ್ಟೇ ಮುಂದೆ ಬರುತ್ತೆ. ಅದರ ಕರ್ಮವಿಧಾರಾದಿ ರೂಪತ್ವಾ ಶಾಸ್ತ್ರಸ್ಯ ಕಥಂ ಬ್ರಹ್ಮಭರತ, ಉದಾಹರಣೆಗೆ ನ ಪಲಾಂಡುಂ ಭಕ್ಷಯಿತ ಅಂತಿದೆ, ನ ಸುರಾಂ ಪಿಬೇತ್ ಅಂತ ಇದೆ, ಹೆಂಡ ಕುಡಿಬಾರದು ಅಂತ. ಈ ವಿಷ್ಣು ವಿಷಯ ಹೇಳಿ ಬಂತೆ ಅದರೊಳಗೆ, ವಿಷ್ಣು ವಿಚ ಎಲ್ಲ ವೇದ ವಿಷ್ಣು ವಿಚಾರ ಅಂತ ಹೇಳ್ತೀರಲ್ಲ, ನ ಸುರಾಂ ಪಿಬೇತ್, ಇಲ್ಲಿ ವಿಷ್ಣು ವಿಚಾರ ಎಲ್ಲಿದೆ? ಮದ್ಯವಾರ ಮಾಡಬಾರ್ದು ಅಷ್ಟೇ ಇರೋದು, ಎಲ್ಲ ವಿಷ್ಣು ಪರ ಅಂತ ಹೇಳಿಬಿಡಿ ಅಂತ ಹೇಳ್ತಾರೆ. ಇಲ್ಲ ಅದಕ್ಕೂ ಕೂಡ ಏನರ್ಥ, ವಿಷ್ಣು ಸರ್ವೋತ್ತಮತ್ವದಲ್ಲೇ ಅರ್ಥ, ಗೊತ್ತಾಯ್ತಾ? ಹೇಳ್ತಾರೆ ಸುರಾ ಹರೇರ್ ಗುಣಾ ಪ್ರೋಕ್ತಾ, ಸುರಾರಂತೆ ದೇವರ ಗುಣಗಳು ಅಂತ ಅರ್ಥ. ದಸುರಾಂ ಪಿಬೇತ್ ಅಂದ್ರೆ ಏನು? ದೇವ್ರ ಗುಣ ನಮ್ಮಲ್ಲಿ ಅಂತ ಇವೇ ತಿಳ್ಕೋಬಾರ್ದು ಅಂತ ಅರ್ಥ, ಗೊತ್ತಾಯ್ತಾ? ದಸುರಾಂ ಸಿಬೇಪಿ ಅದಕ್ಕೆ ಅದು ಅರ್ಥ ಅದು. ಇನ್ನು ಬ್ರಹ್ಮ ಹತ್ಯೆ ಮಾಡಬಾರ್ದು, ಬ್ರಾಹ್ಮಣರು ಕೊಲ್ಲಬಾರ್ದು ಅಂತ ಅಷ್ಟ ಅಲ್ಲ. ಬ್ರಹ್ಮ ಅಂದರೆ ದೇವರು, ದೇವ್ರ ಬಗ್ಗೆ ತಪ್ಪು ತಿಳಿಯೋದು ಅಂದರೆ ದೇವ್ರಿಗೆ ಕೊಂದಾಗಲೆಕ್ಕ. ಅನ್ನಂತ ಪ್ರವೇಶಂತಿ ಏಕೇಚ ಆತ್ಮಹನೋ ಜನಾ, ಈಗ ಎಂಥ ವಾಕ್ಯ ಕೊಟ್ಟರು ಕೂಡ ಏನಾಗಿರುತ್ತದ? ದೇವರಲ್ಲಿ ಗುಣ ಇದೆ ಅಂತ ಹೇಳೋದೊಂದು, ದೋಷ ಇಲ್ಲ ಅಂತ ಹೇಳೋದೊಂದು, ಇದರಲ್ಲಿ ಎಂಡ ಬೇಕು ಹೊರತು ಬೇರೆ ಮಾತಿಲ್ಲ. ಎಲ್ಲ ತಿಳ್ಕೊಳ್ಳೋದಕ್ಕೆ ಮಾತು ಹೇಳ್ತಾರೆ. ಕರ್ಮ ವಿಧಾತ್ರಿ ಶ್ರುತಿರಪಿ ಮಾಂ ಪ್ರತ್ಯೇವ ತದ್ವಿಧತ್ತೇ, ಕರ್ಮ ಮಾಡೋದಕ್ಕೆ ಹೇಳಿರ್ಬೋದು ಅಂತ ತಿಳ್ಕೊಬೋಣ, ಆಯ್ತು ಸಂಧ್ಯಾನೆ ಮಾಡಿ ಅಂತ ಹೇಳ್ತಾರೆ. ದೇವ್ರ ವಿಚಾರ ಎಲ್ಲಿ ಬಂದಿದೆ ಅಂತ ಕೇಳಿದರೆ, ವಿಷ್ಣು ಪ್ರೀತರಾಗ್ತಾನೆ ಅದಕ್ಕೆ ಮಾಡಿ ಮತ್ತೆ ದೇವ್ರಿಗೆ ಲಿಂಕ್ ಆಯ್ತದೆ, ಗೊತ್ತಾಯ್ತಾ? ಕಸ ಗುಡಿಸು ಬಟದಲ್ಲಿದ್ದಾರೆ ಕಸ ಗುಡಿಸ್ತಾರೆ, ಅದು ಕೂಡ ಯಾರ ಸೇವೆ? ದೇವ್ರ ಸೇವೆ. ಯಾಕೆ ಬಟದಲ್ಲಿ ಗುಡಿಸ್ತದೆ? ಎಲ್ಲಿ ಬೀದಿ ಗುಡಿಸಿದರೆ ದೇವ್ರ ಸೇವೆ ಅಲ್ಲ ಅದು, ಬೀದಿ ಗುಡಿಸಿದರೆ ಸಮಾಜ ಸೇವೆ, ಬಟದಲ್ಲಿ ಗುಡಿಸಿದರೆ ದೇವ್ರ ಸೇವೆ ಆಯ್ತು. ಮನೆಯಲ್ಲಿ ಗುಡಿಸ್ಕೊಡ್ರೆ ಬೇರೆ ಬಡ ಸೇವೆ ಇರೋಲ್ಲ, ದೇವ್ರ ಸೇವೆ ಇರೋಲ್ಲ, ಏನದು? ತಾರು ಕ್ಲೀನಾಗಿಟ್ಕೊಳ್ಳೋದು, ಆ ಥರ ಕಾಲು ಸಿಡ್ಬೋದು, ಕ್ಲೀನಾಗಿಟ್ಕೊಳ್ಳೋದು ಅಷ್ಟೇ ಹೊರತು ಯಾರಿಗೆ ಪರ್ಪಸ್ ಇಲ್ಲ ಅದಕ್ಕೆ. ಯಾರೋ ಗೆಸ್ಟ್ ಬಂದವಳು, ಗೆಸ್ಟ್ ಅವರು ಅವ್ರು ಮೊಗಳಿರೆಷ್ಟು ಬಿಟ್ಟರೆಷ್ಟು, ದೇವ್ರು ಮೆಚ್ಚಬೇಕೆ ಹೊರತು ಕಂಡವ್ರ ಮೆಚ್ಚ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಉದ್ದೇಶ ಇರಬೇಕು. ಪ್ರೀಣಯಾಮೋ ವಾಸುದೇವು ಶ್ರುತಿರಪಿ ಮಾಂ ಪ್ರತ್ಯೇವ ತದ್ವಿಧತ್ತೆ ಮಾಂ ವಿಧತ್ತೆ ಅಭಿಧತ್ತೆ ಮಾಂ, ಅದು ಇಂದ್ರಾದ್ಯಭಿಧಾತ್ರೀ ಚ ಮಾಂ ಅಭಿಧತ್ತೆ. ಇಂದ್ರಾದಿಗಳ ಬಗ್ಗೆ ಶ್ರುತಿಗಳು ಹೇಳಕ್ಕೆ ಹೊರಟರೂ ಕೂಡ ಮುಖ್ಯವಾಗಿ ಇಂದ್ರಶಬ್ದ ವಾಚ್ಯತ್ವ ಇರೋದು ಯಾರಿಗೆ? ವಿಷ್ಣುವಿಗೆ. ಇದು ಪರಮೈಶ್ವರ್ಯೇ ಅಂತ ಅರ್ಥ. ಪರಮೈಶ್ವರ್ಯವನ್ ಇಂದ್ರ, ಪರಮೇಶ್ವರ್ಯ ಯಾರಲ್ಲಿದೆ? ನಾರಾಯಣ. ಆ ಇಂದ್ರದೇವರು ಪಾಪ ಮದುವೆನೇ ಕಳ್ಕೊಂಡ್ಬಿಟ್ರು, ಗೊತ್ತಾಯ್ತಾ? ಮತ್ತೆ ವಾಮನ ರೂಪದಲ್ಲಿ ತಂದುಕೊಡ್ಬೇಕಾಯ್ತು ಪರಮಾತ್ಮ. ಮತ್ತು ಅವರಿಗೆ ಸಂಪತ್ತಿದೆ ಹೊರತು, ಸಂಪತ್ತಿ ಅಭಿಮಾನಿ ದೇವತೆ ಸಾಕ್ಷಾತ್ ಮಹಾಲಕ್ಷ್ಮಿ ಪತಿ ಈತ. ಎಷ್ಟು ಸಂಪತ್ತಿದ್ರು ಕೂಡ ಈ ಸಂಪತ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಂದ್ರಾದಿ ಶಬ್ದಗಳು ಕೂಡ ವಿಷ್ಣುವನ್ನೇ ಹೇಳೋದು. ಇದೆಲ್ಲ ಕೃಷ್ಣ ಮಾಂ ಅಭಿಧತ್ತೆ, ನನ್ನನ್ನು ಹೇಳ್ತಾ ಇವೆ ಅಂತ ಹೇಳ್ತಾರೆ. ಚತ್ವಾರಿ ವಾಗಿತ್ಯಾದಿ ಶ್ರುತ್ಯ ಅಹಂ ವಿವಿಧ ರೂಪತ್ವೇನ ಕಲ್ಪ್ಯಹ. ಇನ್ನು ಚತ್ವಾರಿ ವಾಕ್, ನಾಲ್ಕು ವಿಧವಾದ ವಾಕ್ಯಗಳು, ಚತ್ವಾರಿ ಶೃಂಗ ಇತ್ಯಾದಿ ಮಾತುಗಳೆಲ್ಲ ಎಷ್ಟು ಅರ್ಥ ಮಾಡಿಕೊಂಡ್ರೆ ಕೊನೆಗೆ ಎಲ್ಲಿ ಬರುತ್ತೆ? ವಿಕಲ್ಪ್ಯಹ, ದೇವರಲ್ಲೇ ಪರಿವಸಾರವಾಗುತ್ತೆ, ಬೇರೆ ಇಲ್ಲ. ನಸುರಾಂ ಪಿಬೇತ್, ನಸುರಾಂ ಪಿಬೇತ್ ಅನ್ನೋ ವಾಕ್ಯ ಇದೆ. ಇತ್ಯಾದಿ ಶ್ರುತ್ಯ ಅಹಮೇವ ಅಪ್ರಿಯಾದಿ ಅಪೋಹ್ಯ, ಅಲ್ಲೂ ಕೂಡ ನನ್ನ ವಿಚಾರಣೆ ಬಂದಿರೋದು. ಯಾತಕ್ಕೆ ಮದ್ಯಪಾನ ಮಾಡಬಾರದು, ಯಾಕೆಂದ್ರೆ ದೇವ್ರು ಪ್ರೀತರಾಗೋದಿಲ್ಲ. ಆ ಅರ್ಥ ಇಟ್ಕೊಂಡ್ರು ಕೂಡ ದೇವ್ರಿಗೆ ಸಂಬಂಧಪಟ್ಟಂತೆ ಬಂತ, ದೇವ್ರಿಗೆ ಸಂಬಂಧಪಟ್ಟಂತೆ ಬಂದಿದ್ದೆಲ್ಲ ಮಾಡಬೇಕು ಅಂತ ಬಂದರೆ ವಿಧಿ, ವಿಧಿ ಎಲ್ಲಿ ನಿಷೇಧ ಅಂತ ಹೇಳಿದ್ದೇವೋ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದು ದೇವರಿಗೆ ಪ್ರಿಯ ಅಲ್ಲ ಅಂತ ಅರ್ಥ. ಅದಕ್ಕೆ ನಾವೇನು ತಿಳ್ಕೊತೇವೆ? ನಮಗೆ ಪ್ರಿಯ ಅಲ್ಲ, ಅಲ್ಲ ದೇವರಿಗೆ ಪ್ರಿಯ ಅಲ್ಲ. ಯಾವುದು ವಿಹಿತ ಅಂತ ಹೇಳ್ತೇವೋ ದೇವರಿಗೆ ಏನದು ಪ್ರಿಯ? ಅದು ಉದಾಹರಣೆಗೆ ಔಷಧಿ ಕೊಡ್ತಾರೆ, ತೊಗೊಂಡಿ ಅಂತ ಕೇಳ್ತಾನೆ ಡಾಕ್ಟ್ರ್, ಹ್ಞೂ ಅಂತಾನೆ, ಹಾಂ ಗುಡ್ ಅಂತಾನೆ. ಈಗ ಡಾಕ್ಟ್ರಿಗೆ ಪ್ರಿಯ ಅದು, ತೊಗೊಳ್ಳಿಲ್ಲ ಅಂದರೆ ಇನ್ನು ಮತ್ತೆ ಬರಬೇಡ ಹೋಗಿ ಆ ಕಡೆ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಔಷಧಿ ಇರ್ಬೋದು, ಬಟ್ ಡಾಕ್ಟ್ರ್ ಹೇಳಿರೋದ್ರಿಂದ ತೊಗೊಂಡ್ರೆ ಏನಾಗುತ್ತೆ ಅವನಿಗೆ? ಖುಷಿಯಾಗುತ್ತೆ. ತೊಗೊಳೋದ್ರೆ ಏನಾಗುತ್ತೆ? ಸಿಟ್ಟು ಬರುತ್ತೆ, ಅಪಥ್ಯ ಮಾಡಿಬಿಡ್ತಾನೆ. ಮಾಡಿ ತಿನ್ಬಾಡ್ ತಿಂದು ನೋಡಿಯಾ, ಅದಕ್ಕೆ ಹೀಗಾಯ್ತು, ಹೋಗುತ್ತೆ. ಅಪಥ್ಯ ಮಾಡೋದು ಹೇಗೋ ನಿಷೇಧ ಪದಾರ್ಥ ಅಂದರೆ ಹಾಗೆ. ಸೊ ವಿಧಿ ನಿಷೇಧಗಳ ಕ್ಲೈಮ್ಯಾಕ್ಸ್ ಏನು ಅಂದರೆ, ವಿಷ್ಣು ಪ್ರಿಯಕರವಾದದ್ದು ವಿಧಿ, ವಿಷ್ಣುವಿಗೆ ಅಪ್ರಿಯಕರವಾದದ್ದು ನಿಷೇಧ. ಇದು ಅರ್ಥ ಮಾಡಿಕೊಂಡ್ರೆ ಎಂದೂ ನಾವು ಕನ್ಫ್ಯೂಷನ್ನೇ ಬರೋದಿಲ್ಲ. ಸೊ ನಮಗಿಷ್ಟ ನಮಗನಿಷ್ಟ ಅನ್ನೋ ಪ್ರಶ್ನೆ ಬರಲಿಲ್ಲ. ಅಲ್ಲಿ ಆಫೀಸ್ಗೆ ಹೋಗ್ತಾನೆ, ಇಷ್ಟ ಬಗ್ಗೆ ಕೆಲಸ ಮಾಡ್ತಾನೆ, ಇವತ್ತು ಫೈಲ್ ಅಟೆಂಡ್ ಮಾಡೇ ಹೋಗ್ಬೇಕಾದ್ರೆ ಹೋಗ್ಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಅವ್ರಿಗೆ ಭಾರಿ ಇಷ್ಟ ಇರಲಿಲ್ಲ ಅದರೊಳಗೆ ಅವರಿಗೆ. ಆದರೆ ಅದು ಹಿಡಿದವರು ಅವ್ರಿಗೆ ಅಪ್ರಿಯ ವಾಸ್ಪ್ರಿಯ ಅಪ್ರೀತನಾಗ್ತಾರೆ, ಅವ್ರ ಕೆಲಸಕ್ಕೆ ತೊಂದರೆ ಆಗುತ್ತೆ. ಆ ಕಾನ್ಸೆಪ್ಟ್ ಹೇಗಿದೆಯೋ ಹಾಗಿರ್ಬೋದು. ಚತ್ವಾರಿ ವಾಗಿ ನಿಮಗೆ ಲೈಕಿದ್ದೆ ಕೆಲಸ ಮಾಡಿ ಅಂದರೆ ಬಹುಶಃ ಯಾರು ಕೆಲಸನೇ ಮಾಡೋದಿಲ್ಲ. ಹೊತ್ತು ಬರೀ ಸಂಬಳ ಇಸ್ಕೊಳ್ಳೋದು, ಲೈಕಿಗೆ ಸಂಬಳದ ಬಗ್ಗೆ ಮಾತ್ರ ಇರುತ್ತೆ ಹೊರತು ಕೆಲಸ ಬಗ್ಗೆ ಇರೋದಿಲ್ಲ. ಈ ಸಂಬಳ ತಗೋತೀಯೋ ಬಿಡ್ತೀಯೋ ಕೆಲಸ ಮಾಡು ಅಂತ ಹೇಳ್ತಾರೆ. ಮಹಾಫಲೇಶು ಕದಾಚಾರ ಮರು ವಾರ್ ಡಿಕ್ಲೇರ್ ಆಗುತ್ತೆ. ಮರುದಿವಸ ಯುದ್ಧ ಶುರು, ರಿಸೈನ್ ಮಾಡ್ತೀರಿ ಅಂತ ಕೂತ್ಕೊಂಡ್ರೆ ಎಲ್ಲ ಇವರು ಸೋಲ್ಜರ್ಸು ಶೂಟ್ ಮಾಡ್ತೀವಿ ಅಂತಾರೆ ಅಷ್ಟೇ. ಅವರು ರಿಸೈನ್ ಮಾಡ್ತೀವಿ, ಈಗ ರಿಸೈನ್ ಮಾಡೋ ಕಾಲ ಅಲ್ಲ ಇದು. ಸಂಬಳ ಬೇಡ, ಏನು ಬೇಡ, ಬೆನಿಫಿಟ್ಸ್ ಬೇಡ, ಯಾವ ಬೆನಿಫಿಟ್ ಬೇಡ ಊರಿಗೆ ಹೋಗ್ತೇವೆ ಅಂತ ಕೇಳಿದರೆ ನೋ, ಈ ಊರಿಗೆ ಸಾಧ್ಯನೇ ಇಲ್ಲ. ನೀವು ಬೆನಿಫಿಟ್ ಬೇಕೋ ಬೇಡ ಆ ಪ್ರಶ್ನೆ ಇಲ್ಲ, ನಿನಗೆ ಫೈಟ್ ಮಾಡಲೇಬೇಕು. ಸಾಯ್ತಿದ್ರೆ ಸಾಯಿ ಅಷ್ಟೇ, ಬೇರೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆ ರೀತಿ ತಿಳ್ಕೊಂಡ್ರೆ ಅದು ವಿಧಿ ನಿಷೇಧಗಳ ಅರ್ಥ. ನಸುರಾಂ ಪಿವೆ, ನಮ್ಮ ಜನ ಬೈಕೊಂಡು ತೊಗೊಳಾಡ್ತಿರ್ತಾರೆ, ತಿನ್ನಬಾರದಂತೆ ಕುಡಿಬಾರದಂತೆ, ಎಷ್ಟು ವಿಟಮಿನ್ಸ್ ಇರ್ತವೆ ಗೊತ್ತಂತ ಹೇಳ್ಕೊಂಡು ಓಡಾಡ್ತಿರ್ತಾರೆ. ವಿಟಮಿನ್ಸ್ ಇರ್ತದೆ ಅಂತ ಏನು ಮಾಡ್ತೀರಿ? ಸಿನಿಮಾಕ್ಕೆ ಹೋಗ್ಬಾರ್ದು, ಆಫೀಸ್ ಟೈಮಲ್ಲಿ ಎಷ್ಟು ಎಂಜಾಯ್ಮೆಂಟ್ ಇರುತ್ತೆ ಅಂತ ಗೊತ್ತಾ, ಏನರ್ಥ ಅದರೊಳಗೆ? ಎಂಜಾಯ್ಮೆಂಟ್ ಕೆಲಸ ಸೇರಿದ್ದಾರೆ ಅವನು, ಎಂಜಾಯ್ಮೆಂಟ್ ಪ್ರಶ್ನೆ ಬರೋದೇ ಇಲ್ಲ. ಅಲ್ಲಿ ಬರೋದು ವಿಧಿ ನಿಷೇಧ ಅಷ್ಟೇ. ನಸುರಾಂ ಪಿಬೇತ್ ಇತ್ಯಾದಿ ಶೃತ್ಯ ಅಹಮೇವ ಅಪ್ರಿಯಾದ ಅಪೋಹ್ಯ ವಿಕಲ್ಪ್ಯ ಅಪೋಹ್ಯ ಇತಿ ಅಹಂ ಏವಂ ಭೂತಾಯಾಹ ಅಸ್ಯಾಹ ಶ್ರುತೇ ಇತ್ಯಭಿಪ್ರಾಯಂ ಅಹಮೇವ ವೇದ. ಈ ಶ್ರುತಿಗಳ ಮುಖ್ಯಾರ್ಥ ಎಲ್ಲ ಕಠಿಣ ತಿಳ್ಕೊಬೇಕಾದ್ರೆ ಭಾರಿ ಕಷ್ಟ, ಎಲ್ಲರಿಗೂ ಆಗೋದಿಲ್ಲ, ನನಗೇ ಗೊತ್ತು, ಬೇರೆಯವರಿಗೆಲ್ಲ ಗೊತ್ತಾಗೋದಿಲ್ಲ ಅಂತ ಪರಮಾತ್ಮ ಹೇಳ್ತಾ. ನಮತ್ತು ಅನ್ಯ ಇತ್ಯರ್ಥ, ಉಳಿದವರಿಗೆ ಗೊತ್ತಿಲ್ಲ. ಡಾಕ್ಟರ್ ಔಷಧಿ ಕೊಡ್ತಾರೆ, ಅವ್ಳು ಪೇಷಂಟ್ ತೊಗೋತಾನೆ, ಹೇಗೆ ವರ್ಕ್ ಮಾಡುತ್ತೆ ಅಂತ ಇವನಿಗೆ ಗೊತ್ತಿಲ್ಲ. ಅವನಿಗೆ ಗೊತ್ತು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ, ಇವನಿಗೆ ಅದು ಗೊತ್ತಿಲ್ಲ. ಹೇಳಿದಾರೆ ತೊಗೋತಾರೆ ಅಷ್ಟೇ ಹೊರತು, ಕೆಲವರು ಏನು ಮಾಡ್ತಾರೆ, ಸಂಧ್ಯಾಂದ ಮಾಡು ಅಂತ ಹೇಳ್ತಾರೆ, ಮಾಡಿಬಿಡೋದ ಅಂತ ಕೇಳ್ತಾರೆ. ಮತ್ತು ಔಷಧಿ ತೊಗೋ ಅಂತ ಹೇಳ್ತಾರೆ, ತೊಗೋತಿಯಲ್ಲ ಹಾಕಿದ್ರೆ ಸಂಧ್ಯಾವನ ಅರ್ಥ ಗೊತ್ತಿಲ್ಲ. ಇದು ಔಷಧಿ ತೊಗೊಳ್ಳೋ ಅರ್ಥ ಗೊತ್ತಿಲ್ಲ ನನಗೆ, ಹೆಸರು ಹೋಗಕ್ಕೆ ಬರಲ್ಲ ಫಸ್ಟ್ ಇವ್ರಿಗೆ, ಎಷ್ಟೋದಲ್ಲ ತೊಗೋತಾನೋ ಇಲ್ವೋ. ಅದರ ಎಲ್ಲ ಒನ್ ಸೈಡೆಡ್, ನಾವು ಬೇಕಾದ್ದೆಲ್ಲ ಕನ್ವಿನ್ಸ್ಕೊಂಡು ಮಾಡ್ತೇವೆ, ಬೇಡವಾದಕ್ಕೆಲ್ಲ ಪ್ರಶ್ನೆ ಮಾಡ್ತೇವೆ, ತಪ್ಪದು. ಅದು ಹೇಳಿದ ಮೇಲೆ ಅರ್ಥ ಆಗೋದು, ಹೆಚ್ಚಿಗೆ ಬೈದೇ ಬಿಡ್ತಾರೆ ಹೆಚ್ಚು ಕೇಳಕ್ಕೆ ಹೋದ್ರೆ ಅವರು. ಎರಡು ಸಾವಿರ ಮೂರು ಸತ್ತೆ ಹೆಸರು ತೊಗೋ ಅಂತ ಕೇಳಿದ್ರೆ ನೆಕ್ಸ್ಟ್ ನೆಕ್ಸ್ಟ್ ಅಂತ ಹೇಳಿಬಿಡ್ತಾರೆ ಅಷ್ಟೇ. ಅಂದರೆ ಅಷ್ಟು ಇದಿರ್ತಾರೆ, ಅಂಥ ಹೊತ್ತಲ್ಲಿ ಕೈ ಮುಕ್ಕೊಂಡು ಹೋಗ್ತಾರೆ, ಗೊತ್ತಾನೆ ಕೆಲಸ ಆಗಬೇಕಲ್ಲ. ಇನ್ನು ದೇವರು ಅಷ್ಟು ಕರುಣೆಯಿಂದ ಹೇಳ್ತಾರೆ, ಮತ್ತೆ ಯಾರು ಡಾಕ್ಟರ್ ಅಷ್ಟು ಕರುಣೆಯಿಂದ ಹೇಳೋದಿಲ್ಲ. ಇವ್ರು ಎಕ್ಸ್ಪ್ಲೇನ್ ಮಾಡ್ತಾನೆ, ಪ್ರತಿಯೊಂದು ಮಾಡ್ತಾನೆ, ಆದ್ದರಿಂದ ಅದರಂತೆ ನಡ್ಕೊಳ್ಳೇಬೇಕು. ಏವಂ ಭೂತಾಯ ಅಸ್ಯಾಹ ಶ್ರುತೇ ಇತಿ ಅಭಿಪ್ರಾಯ ಬಹಮೇವ ವೇದ ನಮತ್ತು ಅನ್ಯ ಇತ್ಯರ್ಥ. ತಸ್ಮಾತ್ ಉಪಕ್ರಮಾದಿವಶಾತ್ ವಿಷ್ಣುರೇವ ಸರ್ವಶಾಸ್ತ್ರೈ ಜನ್ಮಾದಿಕಾರಣತ್ವ ಉಪಲಕ್ಷಿತ ಅನಂತಗುಣತೆಯ ಉಚ್ಯತೆ ಇತಿ ತಸ್ಯೈವ ಏತಲ್ಲಕ್ಷಣಂ ಇತಿ ಸಿದ್ಧಂ. ತಸ್ಮಾತ್ ಓ ತತ್ವ ಸಮನ್ವಯಾತ್ ಅಂಬುದಕ್ಕೆ ಕೊಟ್ಟರ್ಥ. ತಸ್ಮಾತ್ ಸಮನ್ವಯಾತ್ ಅಂದ್ರೇನೋ, ಉಪಕ್ರಮಾದಿವಶಾತ್ ವಿಷ್ಣುರೇವ ಸರ್ವಶಾಸ್ತ್ರೈ ಎಲ್ಲ ಶಾಸ್ತ್ರಗಳಿಂದ, ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಈ ರೀತಿಯಲ್ಲಿ ಜನ್ಮಾಧಿಕಾರಣತ್ವ ಉಕ್ತಿಯುಪಲಕ್ಷಿತ ಅನಂತಗುಣತೆಯ ಉಚ್ಯತೆ, ವೆರಿ ಇಂಪಾರ್ಟೆಂಟ್. ಜನ್ಮಾದಿಗಳಿಂದ ಮಾಡ್ತಾನೆ, ಎಂಟು ಮಾಡ್ತಾನೆ, ಇವ್ರಿಗೆ ಎಂಟು ಗುಣ ಇದೆ. ನೈಯಾಯಿಕರು ಹಾಗೆ ಕರೆದ್ರು, ದೇವರಿಗೆ ಎಂಟು ಗುಣ ಇದೆ, ಒಬ್ಬ ಆಚಾರ ದೈವಕ್ಕೆ ಎಂಟೇ ಗುಣವೆಂದ ಅಂತ ಹೇಳ್ತಾರೆ. ಎಂಟು ಗುಣ ಅಲ್ಲ, ಉಪಲಕ್ಷಿತ ಅನಂತಗುಣತೆಯ ಉಚ್ಯತೆ. ಎಂಟು ಗುಣದಿಂದ ಮುಂದೆ ಎಷ್ಟು ಗೊತ್ತಾಗುತ್ತೆ ನಮಗೆ, ಅನಂತ ಗುಣ ಇದೆ ಅಂತ ಗೊತ್ತಾಗುತ್ತೆ. ಇತಿ ತಶ್ಚೈವ ಏತ ಲಕ್ಷಣ ಬಿತಿ ಸಿದ್ಧಂ, ಇದು ಅವಂದೇ ಲಕ್ಷಣ ಅಂತ ಸಿದ್ಧವಾಯಿತೆ ಹೊರತು ಬುಡದವರಿಗೆ ಈ ಲಕ್ಷಣಗಳು ಯಾವುದು ಅಪ್ಲೈ ಆಗೋದಿಲ್ಲ ಅಂತ ಅರ್ಥ. ಓಂ, ಈಗ ಶಾಸ್ತ್ರಾಧಿಮಾನ್ ಗೌಹು ಅಂತ ಕರೀತಾರೆ. ಗೌಹು ಶಾಸ್ತ್ರಾಧಿಮತ್ವ ಬೇರೆ ಯಾವ ಪ್ರಾಣಿಗೂ ಇಲ್ಲ, ಯಾವುದಕ್ಕಿದೆ ಅದು ಒಂದಕ್ಕೇನೆ. ಅದೇ ರೀತಿಯಲ್ಲಿ ಜಗಜ್ಜನ್ಮಾಧಿಕಾರಣತ್ವ ಬೇರೆ ಯಾರಿಗೂ ಇಲ್ಲ, ಇರೋದು ಯಾರಿಗೆ? ಅದು ವಿಷ್ಣು ಒಂದು, ಅದಕ್ಕೆ ಲಕ್ಷಣ ಅಂತ ಕರೀತಾರೆ. ಯಾವುದರಿಂದ ಲಕ್ಷ್ಯ ನಿರ್ಧಾರಣವಾಗುತ್ತೋ ಅದು ಲಕ್ಷಣ. ವಿಷ್ಣು ಯಾರಂತ ಕನ್ಫರ್ಮ್ ಆಗೋ ಅದು ಲಕ್ಷಣ ಕೇಳಿದ ಮೇಲೆ. ಇನ್ನೊಬ್ಬರ ಲಕ್ಷಣ ಬಂದ ಲಕ್ಷಣ ಅಲ್ಲ, ನಾಲ್ಕು ಕಾಲಿರೋದು ಹೊಸ ಒಂದ್ಬಿಟ್ರೆ ಏನಾಗುತ್ತಾಗ? ಎಮ್ಮೆ ಕೋಣ ಕತ್ತೆ ಎಲ್ಲ ಏನಾಗಬೇಕಾಗ? ಎಲ್ಲ ಗೋವಾಗಬೇಕಾಗತ್ತೆ. ಅದಕ್ಕೆ ಅದು ಹೇಳೋದಿಲ್ಲ, ಶಾಸ್ತ್ರಾಧಿಮತ್ವ ಗೋರ್ ಲಕ್ಷಣ. ಶಾಸ್ತ್ರಾದಿಗಳನ್ನ ಹೊಂದಿರೋದೇ ಗೋವು ಲಕ್ಷಣ. ಜನ್ಮಾದಿ ಶಾಸ್ತ್ರಾದಿ ಜನ್ಮಾದಿಗಳನ್ನು ಮಾಡೋನೇ ವಿಷ್ಣು ಎಂಬುದು ಅರ್ಥ. ಬುದ್ಧೆ ನಾನು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ವರಸಾ ಸಹ, ಒಂದು ವಾಕ್ಯ. ಅಶಬ್ದವಸ್ಪರ್ಶ್ಯಂ ಅರೂಪಮ ವ್ಯಯಂ ತಥಾರಸಂ ನಿತ್ಯವಗಂಧವಚ್ಚಯತ್, ಇನ್ನೊಂದು ವಾಕ್ಯ. ಅವಚರೇನೈವ ಪ್ರೋವಾಚ, ಮತ್ತೊಂದು. ಯದ್ವಾಚಾರಭ್ಯುಜಿತಂ ಏನ ವಾಗಭ್ಯುಜ್ಯತೆ ಯತ್ ಶ್ರೋತ್ರೇಣ ನ ಶೃಣೋತಿ ಏನ ಶ್ರೋತ್ರವಿಧಂ ಶ್ರುತಂ ಇತಿ ಇತ್ಯಾದಿಭಿಃ ನ ತಚ್ಛಬ್ದಗೋಚರಂ ನ ಇತ್ಯಾಹ. ಹಾಗೊಂದು ಪ್ರಶ್ನೆ ಮಾಡ್ದ, ನೋಡಿ ಏನೇ ಹೇಳ್ತಿದ್ದೀರಿ, ತತ್ವ ಸಮನ್ವಯಾತ್ ಅಂಥೇಳಿ ಸಕಲ ಶಾಸ್ತ್ರಗಳಿಂದ ವಿಷ್ಣುವೇ ಸರ್ವೋತ್ತಮತ್ವೇನ ಪ್ರತಿಪಾದ್ಯರಾದವರು ಅಂತ ಹೇಳಿದ್ದೀರಿ. ಆದರೆ ವೇದವಾಕ್ಯ ಏನು ಹೇಳುತ್ತೆ ಗೊತ್ತಾ? ಅಂತ ಪ್ರಶ್ನೆ ಮಾಡ್ತಾನೋ. ಏನು ಹೇಳುತ್ತೆ ಅಂದರೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಬರಸಾ ಸಹ, ಯಾವ ಮಾತು ಯಾವ ಮನಸ್ಸು ದೇವರು ರೀಚ್ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಸೊ ಆ ದೇವರು ಯಾರು? ವಾಚ್ಯರೇ ಅಲ್ಲ. ನೀವು ಹೇಳೋದೇನು? ಸರ್ವಶಬ್ದ ವಾಚ್ಯ ಅಂತ, ಅರ್ಥಾತ್ ಸಂಬಂಧ ಇಲ್ಲ. ದೇವರು ಒಂದು ಪದದಿಂದನೂ ವಾಚ್ಯನಲ್ಲ, ಅದ್ಮೇಲೆ ಸರ್ವಶಬ್ದ ವಾಚ್ಯನ ಹೇಗಾಗ್ತಾನೆ? ಸ್ಪಷ್ಟ ವಾಕ್ಯ ನೋಡಿ ಹೇಗಿದೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಉಪನಿಷತ್ತಿನ ವಾಕ್ಯ ತೈತ್ತರಿಯ ಅಶಬ್ದಂ. ಮತ್ತು ದೇವ್ರಿಗೆ ಇನ್ನೊಂದು ಹೆಸರಿದೆ ಅಶಬ್ದಂ, ಅವ್ರ ಶಬ್ದ ಗಬ್ಬ್ಯನಲ್ಲ ಅಶಬ್ದಂ. ಆಮೇಲೆ ಮುಟ್ಟುತ್ತೇವೋ ಅಸ್ಪರ್ಶ, ಮುಟ್ಟಕ್ಕಾಗೋದಿಲ್ಲ ದೇವರನ್ನ. ಅರೂಪಂ, ದೇವ್ರ ರೂಪನೇ ಇಲ್ಲ. ಅವ್ಯಯಂ, ನಾಶ ಇಲ್ಲ. ರಥ ಅರಸಂ, ರುಚಿ ನೋಡ್ತೇವೆ ಅಂದರೆ ಅರಸಂ, ರಸ ರುಚಿನೂ ಇಲ್ಲ. ನಿತ್ಯಂ ಅಗಂಧವಚ್ಚ, ವಾಸ್ತೆನೂ ಇಲ್ಲ. ಅದು ದೇವ್ರ ಬಗ್ಗೆ ಹೇಳಿದ ಮೇಲೆ ದೇವರು ಟೋಟಲಿ ಏನಾದ ಅಲ್ಲಿಗೆ ಬಿಯಾಂಡ್ ಎನಿ ಇಮ್ಯಾಜಿನೇಷನ್ ಈವನ್, ಆ ರೀತಿ ಆದ ದೇವರು. ಇನ್ನೊಂದು ವಾಕ್ಯ ಇದೆ ದೇವ್ರ ಬಗ್ಗೆ ಹೇಗೆ ಹೇಳಬೇಕು ಅಂತ ಶಿಷ್ಯರಿಗೆ ಗುರುಗಳು ಹೇಳಿದ್ರಂತೆ. ಹೇಗೆ ಹೇಳಿದರು ಅಂದರೆ ಅವಚನೇನೈವ ಪ್ರೋವಾಚ, ಮಾತೇ ಆಡಲಿಲ್ಲ, ಸುಮ್ಮನೆ ಹೇಳಿದರು ಅರ್ಥ ಮಾಡ್ಕೊಬಿಟ್ಟರು. ಮಾತಾಡಿದರೆ ದೇವರು ವಾಚ ಅವಾಚ್ಯ, ಅವ್ನು ಮಾತಾಡೋದಿಲ್ಲ, ಅವನ ಬಗ್ಗೆ ಮಾತಾಡೋಗಿಲ್ಲ. ಆದ್ದರಿಂದ ಅವಚನೇನೈವ ಪ್ರೋವಾಚ, ಮಾತಿಲ್ಲದೆ ಹೇಳಿದರು ಅಂತಿದೆ. ನೋಡಿದರೆ ಎಲ್ಲ ನಂಪರ, ನಿಮ್ಮಲ್ಲ ಇಲ್ಲೇ ಇಲ್ಲ. ಯದ್ವಾಚ ಅನಭ್ಯುದಿತಂ, ದೇವರು ಎಂಥವನು ಗೊತ್ತಾ, ಮಾತಿನಿಂದ ಹೊರಗೆ ಬರೋದೇ ಇಲ್ಲ. ಆದರೆ ಏರವಾಗ ಅಭ್ಯುದ್ಯತೆ, ಅವರಿಂದ ಮಾತು ಬರುತ್ತೆ ಎಲ್ಲರಿಗೆ, ಅವನಿಂದ ಎಲ್ಲರಿಗೂ ಮಾತು ಬರುತ್ತೆ. ಯಾವ ಮಾತು ಅವನು ಮಾತ್ರ ಹೇಳೋದು ಸಾಧ್ಯವೇ ಇಲ್ಲ, ಎಲ್ಲದು ತಲವಕಾರ. ಏನು ಶಬ್ದ ಹೊರಗಡೆ? ಹಾಂ, ಯ ಶ್ರೋತ್ರೇಣ ರಶ್ರುಡೋತಿ, ಏನು ಶ್ರೋತ್ರ ಬಿದ್ದಂ, ದೇವ್ರ ವಿಷಯ ಕಿವಿ ಕೇಳೋದಕ್ಕಾಗೋದಿಲ್ಲ. ಆದರೆ ನಮ್ಮ ಕಿವಿ ಕೇಳಬೇಕಾದ್ರೆ ದೇವರು ಬೇಕು. ಇತ್ಯಾದಿ ವಿ ನಾ ಸತ್ಶಬ್ದ ಗೋಚರಂ, ಈ ರೀತಿ ಸ್ಪಷ್ಟ ವಾಕ್ಯಗಳಿರೋದ್ರಿಂದ ಅವನು ಶಬ್ದಗೋಚರನೇ ಅಲ್ಲ. ಶಬ್ದಗೋಚರ ಅಲ್ಲದವ್ರ ಬಗ್ಗೆ ಶಾಸ್ತ್ರವಿರುತ್ತೆ ಎಲ್ಲಿಂದ ಬಂತು? ಶಾಸ್ತ್ರವಿರುತ್ತನೇ ಬರದೇ ಹೋದಾಗ ತತ್ವ ಸಮನ್ವಯತೆಯಿಂದ ಬಂತು. ಅವ್ರ ವಾಚ್ಯನೇ ಅಲ್ಲ ಅಂದಮೇಲೆ ಜನ್ಮಾದಿ ಕಾರಣ ಹೇಗಾಗ್ತಾನೆ? ಅದ್ಮೇಲೆ ಅವನು ಜಿಜ್ಞಾಸೆ ಮಾಡೋದೇನು ಬಂತು? ಮತ್ತೆ ವಾಪಸ್ ಹೋದ ಫಸ್ಟ್ ಏನಾದೀಗ ಅದು ಜಿಜ್ಞಾಸೆ ಕೃಷ್ಣಾರ್ಪಣ ವಸ್ತು. ಜಿಜ್ಞಾಸೆ ಮಾಡಿ ಕೃಷ್ಣಾರ್ಪಣ ಅಲ್ಲ, ಜಿಜ್ಞಾಸೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಉತ್ತರ ಕೊಡ್ತಾರೆ. ನಾ ಇತ್ಯಾಹ, ಇದು ಸರಿಯಾದ ಉತ್ತರ ಪ್ರಶ್ನೆ ಅಲ್ಲ ಇದೆ. ಅದಕ್ಕೆ ಓ ವೀಕ್ಷತೆಯೇ ನಾ ಅಶಬ್ದಂ ಗೋ, ನಾ ಶಬ್ದಂ ಅಂತ ಓದೋದು ಗೊತ್ತಾಯ್ತು. ನಾ ಶಬ್ದಂ ಈಕ್ಷತೆಯೇ ನಾ ಅಶಬ್ದಂ ಓಂ. ಅರ್ಥ ಏನು ಅಂದರೆ ಈಕ್ಷತೆಯೇ, ಈಕ್ಷತಿ ಎಂಬ ಕಾರಣದಿಂದ ಪರಮಾತ್ಮ ಅಶಬ್ದಂ ನ, ಬ್ರಹ್ಮ ಏನಲ್ಲ, ಶಬ್ದ ಅವಾಚ್ಯರು ಅಂತ ಅಲ್ಲ. ಅವನು ಹೇಳಿ ಶಬ್ದ ಅವಾಚ್ಯರು ಅಂತ ಇವನು ಹೇಳಿದ್ದ, ಶಬ್ದ ಅವಾಚ್ಯರು ಅಂತ ಅಲ್ಲ ಅಂತ ಅದಕ್ಕೆ ಉತ್ತರ. ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಸ ಏತಸ್ಮಾತ್ ಜೀವಘನಾತ್ ಪರಾತ್ಪರಂ ಪುರಿಶಯಂ ಪುರುಷಂ ಈಕ್ಷತೆ ಆತ್ಮನ್ನೇವ ಆತ್ಮಾನಂ ಪಶ್ಯೇತ್ ವಿಜ್ಞಾಯ ಪ್ರಜ್ಞಾಂ ಕುರ್ವೀತ ಇತ್ಯಾದಿ ವಚನೈ ಈಕ್ಷಣೀಯತ್ವಾತ್ ವಾಚ್ಯವೇವ ಉಪನಿಷತತ್ವಾತ್ ನ ಅವಚರೇರ ಈಕ್ಷಣಂ. ನೋಡು, ಇದು ಅಷ್ಟು ವಾಕ್ಯ ಕೋಟ್ ಮಾಡಿದೆ, ಇನ್ನೂ ವಾಕ್ಯ ಇದೆ ನೋಡು, ತೋರಿಸ್ತಾರೆ. ಆ ವಾಕ್ಯ ಸುಳ್ಳು ಅಂತ ಹೇಳೋದಿಲ್ಲ. ಯಾತಕ್ಕೆ? ಅವೆಲ್ಲ ವೇದವಾಕ್ಯಗಳೇ, ಅರ್ಥ ಸರಿ ತಿಳ್ಕೊಂಡಿಲ್ಲ ಅಂತ ಹೇಳ್ಬೇಕಾದ್ರೆ ಅರ್ಥ ಸರಿ ತಿಳ್ಕೊಂಡಿಲ್ಲ. ನೋಡು, ಇನ್ನೊಂದು ವಾಕ್ಯ, ಇನ್ನೊಂದು ಕೆಲವು ವಾಕ್ಯ ನೋಡೇ ಇಲ್ಲ ನೀನು. ಅಲ್ಲೇನಿದೆ? ಸಹ ಏತಸ್ಮಾತ್ ಜೀವಘನಾತ್ ಪರಾತ್ಪರಂ ಪುರಿಶಯಂ ಪುರುಷಂ ಮೀಕ್ಷತೆ. ಈ ಜ್ಞಾನಿಯಾದವನು ಈ ಜೀವರಿಗಿಂತ ಭಿನ್ನನಾದಂತಹ ಪರಾತ್ಪರನಾದಂತಹ ದೇಹದೊಳಗೆ ಇರತಕ್ಕಂಥ ಪರಮಾತ್ಮನನ್ನು ಕಾಣ್ತಾನೆ ಅಂತ ಸ್ಪಷ್ಟ ವಾಕ್ಯ ಇದೆ. ದೇವರನ್ನು ಕಾಣ್ತಾನೆ ಅಂದರೆ ಅರೂಪಂ, ಶಬ್ದಕ್ಕೆ ರೂಪ ಇಲ್ಲದವನು ಅಂತ ಅರ್ಥ ಅಲ್ಲ. ರೂಪ ಇಲ್ಲದವನು ಕಾಣ್ತಾನೆ ಏನು ಬಂತು? ಅದೇ ರೀತಿಯಲ್ಲಿ ಅವಾಚ್ಯರಲ್ಲ, ಅವ್ರ ವಾಚ್ಯನೇ ಹೌದು. ಅದೇ ರೀತಿ ಆತ್ಮನ್ನೇವ ಆತ್ಮಾನಂ ಪಶ್ಯೇ, ದೇವರನ್ನು ಎಲ್ಲಿ ನೋಡಬೇಕು ನಾವು? ದೇಹದೊಳಗೆ ನೋಡಬೇಕು, ಮನಸ್ಸಿನೊಳಗೆ ನೋಡಬೇಕು ಅಂತ ಹೇಳ್ತಾ ಇದೆ. ವಿಜ್ಞಾಯ, ದೇವರು ತಿಳ್ಕೊಂಡು ಪ್ರಜ್ಞಾಂ ಕುರುವೀತ, ವಿಶೇಷವಾದ ಜ್ಞಾನವನ್ನು ಹೊಂದಬೇಕು. ದೇವ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ ಮೇಲೆ ತಿಳ್ಕೊಳ್ಬೇಕಾದ ವಸ್ತು ಏನಾಗಿರ್ಬೇಕು? ಫಸ್ಟ್ ಅದು ವಾಚ್ಯವಾಗಿರಬೇಕು. ವಾಚ್ಯವಾಗಬೇಕು, ಆದ್ದರಿಂದ ಅವಾಚ್ಯನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಇತ್ಯಾದಿ ವಚನೈಹಿ, ಇತ್ಯಾದಿ ಅನೇಕ ವಾಕ್ಯಗಳಿರೋದ್ರಿಂದ ಅವನೇನಂತ ಇದ್ದ ಅವನೀಗ ಈಕ್ಷಣೀಯ, ಈಕ್ಷಣೀಯ, ಈಕ್ಷಣ ಅಂದರೆ ನೋಡೋದು, ಮುಂದೆ ಅಪರೋಕ್ಷ ಜ್ಞಾನಕ್ಕೆ ಗೋಚರನಾಗ್ತಾನೆ. ಆದ್ದರಿಂದ ಅವನು ಅವಾಚ್ಯ ಅಂತ ಕರಿಬಾರ್ದು. ಏನಾಗಿದ್ದಾನೆ ಅವನು? ವಾಚ್ಯನೇ ಆಗಿದ್ದಾನೆ. ಉಪನಿಷದತ್ವಾತ್ ಅವಚನೇನ ಈಕ್ಷಣಂ, ಇದು ಉಪನಿಷತ್ತಿನ ಬಗ್ಗೆ ವಾಕ್ಯ ಕೋಟ್ ಮಾಡಿದ್ದಾರೆ. ಶಾಸ್ತ್ರೀಯತ್ವಾತ್ ಅಂತ ಹೇಳಬೇಕಾದ್ರೆ ದೇವ್ರ ಲಕ್ಷಣ ಏನು ಅಂದರೆ ಔಪನಿಷದ ಪುರುಷ, ದೇವರು ಯಾವುದರಿಂದ ಗಮ್ಯನಾದವನು? ಉಪನಿಷತ್ ಮೊದಲಾದ ಶಾಸ್ತ್ರ ಗಮ್ಯನಾದವನು ಅಂತ ಹೇಳಿದ್ದಾರೆ. ಶಾಸ್ತ್ರ ಗಮ್ಯನಾದವನು ಅಂತ ಹೇಳಿದ ಮೇಲೆ ವಾಚ್ಯನಾಗದ ಅದರ ಗಮ್ಯ ಹೇಗಾಗ್ತಾನೆ? ದೇರ್ಫೋರ್ ಔಪನಿಷದತ್ವಾತ್ ನಾ ವಾಚನೇನ ಈ ಕ್ಷಣ. ದೇರ್ಫೋರ್ ಹೇಳಲಿಲ್ಲ ಅಂತ ಅರ್ಥ ಅಲ್ಲ, ದೇವರು ವಾಚ್ಯನೇ ಆಗಿದ್ದಾನೆ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಪೂರ್ವ ಪಕ್ಷ ಮತ್ತು ಸಿದ್ಧಾಂತ ಎರಡನ್ನು ಕೂಡ. ಅತ್ರ ಬ್ರಹ್ಮಣೋ ವಾಚ್ಯತ್ವ ಸಮರ್ಥನ ಅಸ್ತಿ ಶಾಸ್ತ್ರ ಸಂಗತಿ. ಈ ಅಧಿಕರಣಕ್ಕೆ ಏನು ರೆಲೆವೆನ್ಸ್ ಅಂದರೆ ಬ್ರಹ್ಮವಾಚ್ಯ ಎಂಬುದನ್ನು ಸಮರ್ಥನೆ ಮಾಡಲು ಕೊಟ್ಟಿರೋದ್ರಿಂದ ಇದಕ್ಕೆ ಸಂಗತಿ ಇದೆ. ಸಕಲ ಜಗಜ್ಜನ್ಮಾದಿ ಕಾರಣತ್ವೇನ ಬ್ರಹ್ಮೈವ ಶಾಸ್ತ್ರಸ್ಯ ಮುಖ್ಯಾರ್ಥ ಇತ್ಯಭೀತಂ. ಹಿಂದೇನು ಹೇಳಿದರು, ಸಕಲ ಜಗಜ್ಜನ್ಮಾದಿ ಕಾರಣನಾಗಿ ಬ್ರಹ್ಮನೇ ಶಾಸ್ತ್ರದಿಂದ ಮುಖ್ಯ ಅರ್ಥವಾಗಿದ್ದಾರೆ ಅಂತ ಹೇಳಿದರು. ಉಪಕ್ರಮಾದಿ ನಿರ್ಣೀತಸ್ಯ ಮುಖ್ಯಾರ್ಥತ್ವ, ಉಪಕ್ರಮಾದಿಗಳಿಂದ ಯಾವುದು ನಿರ್ಣೀತವಾಗುತ್ತೋ ಅದೇ ಮುಖ್ಯಾರ್ಥ ಅಂತ ಹೇಳಿದಿರಿ. ತಚ್ಚ ವಾಚ್ಯತ್ವೇವ ಸಂಭವತಿ ಇತಿ, ಅದೆಲ್ಲ ಆಗಬೇಕಾದ್ರೆ ಏನಾಗಿರ್ಬೇಕು, ಅವನು ವಾಚ್ಯನಾಗಬೇಕು ಅಂತ ಅರ್ಥ. ತನ್ನ ಮುಖ್ಯತಃ ಶಾಸ್ತ್ರಯೋರಿತ್ವ ವಿಷಯ, ಆದ್ದರಿಂದ ಇಲ್ಲೂ ಕೂಡ ಶಾಸ್ತ್ರಯೋರಿತ್ವೇ ಮುಖ್ಯ ವಿಷಯ. ಬ್ರಹ್ಮಣೋ ಯುಕ್ತಂ ಅಯುಕ್ತಂ ವಾ ಇತಿ ಸಂದೇಹ, ಬ್ರಹ್ಮನಿಗೆ ಶಾಸ್ತ್ರಯೋರಿತ್ವ ಕೂಡುತ್ತೋ ಇಲ್ಲೋ ಅಂತ ಪ್ರಶ್ನೆ, ಸಂದೇಹ. ವಾದಿ ವಿಪ್ರತಿಪತ್ತಿ ಸಂದೇಹ ಬೀಜಂ, ಸಂದೇಹಕ್ಕೇನು ಬೇಸ್ ಅಂದರೆ ವಾದಿ ವಿಪ್ರತಿಪತ್ತಿ, ವಾದಿಗಳಲ್ಲಿ ವಿವಾದ, ವಿಪ್ರತಿಪತ್ತಿ ವಿವಾದ, ವಿವಾದ ಇರೋದೇ ಕಾರಣ. ತತ್ರ ಪೂರ್ವಪಕ್ಷ ಯತಿ ನನು ಇತಿ, ಈಗ ಪೂರ್ವಪಕ್ಷ ಹೇಳ್ತಾನೆ ಬ್ರಹ್ಮ ವಾಚ್ಯರೋ ಅಲ್ಲೋ ಅಂತ ಸಂಶಯ. ನಾವು ನಿರ್ಣಯ ನಮ್ಮದು ಏನಂತ, ವಾಚ್ಯರಲ್ಲ ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಅಂತ ಹೇಳ್ತಾರೆ. ನ ಬ್ರಹ್ಮಣ ಶಾಸ್ತ್ರ ಮುಖ್ಯಾರ್ಥತ್ವ ಉಪಪದ್ಯತೆ, ಈ ಬ್ರಹ್ಮನಿಗೆ ಎಂದೂ ಸಹ ಶಾಸ್ತ್ರ ಮುಖ್ಯಾರ್ಥತ್ವ ಕೊಡೋದಿಲ್ಲ ಅವನುವಾದ. ಯತಃ ತತ್ ಯಥೋ ವಾಚೋ ನಿವರ್ತಂತೆ ಇತ್ಯಾದಿ ಶ್ರುತೇಹೇ ಶಬ್ದವಾಚ್ಯತ್ವ, ಏಕೆಂದರೆ ಯಥೋ ವಾಚೋ ನಿವರ್ತಂತೆ ಇತ್ಯಾದಿ ಶ್ರುತಿಗಳಲ್ಲಿ ಅವರ ಶಬ್ದಗಳಿಂದ ಅವಾಚ್ಯ ಅನ್ನೋ ಮಾತು ಬಂದಿದೆ. ದಹಿ ಅವಾಚ್ಯಸ್ಯ ಶಾಸ್ತ್ರ ಮುಖ್ಯಾರ್ಥತ ಸಂಭವತಿ, ಇಂಪಾರ್ಟೆಂಟ್, ದಹಿ ಅವಾಚ್ಯಸ್ಯ ಶಾಸ್ತ್ರ ಮುಖ್ಯಾರ್ಥತ ಸಂಭವತಿ, ಶಾಸ್ತ್ರಕ್ಕೆ ಅವಾಚ್ಯರಾದವನು ಶಾಸ್ತ್ರಕ್ಕೆ ಅರ್ಥನೇ ಆಗೋದಿಲ್ಲ. ಇಲ್ಲಿ ಮುಖ್ಯಾರ್ಥ ಏನಾಗ್ತಾನೆ ಅವನು, ಅರ್ಥ ಆಯ್ತಾ, ಈ ರೋಡ್ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದ್ರು, ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳಿದವನು. ಎಲ್ಲಿಗೆ ಹೋಗುತ್ತೆ, ರೋಡ್ ಬಿಡಲೇ ಕಟ್ಟಾಗುತ್ತೆ ಅಷ್ಟೇ, ಎಲ್ಲಿಗೂ ಹೋಗೋದಿಲ್ಲ. ಮೇನ್ ರೋಡ್ ಹಾಕ ಅದು ಎಲ್ಲಿ ಹೋಗೋದೇ ಇಲ್ಲ ಅಂದರೆ ಯಾವ ಕಡೆ ಹೋಗುತ್ತೆ ಅಂತ ಕೇಳಿದ್ದೆ ಅಂತ ಕೇಳಿದ್ರು. ಹಾಗೋ ಹಾಗೆ ಶಬ್ದ ವಾಚ್ಯರೇ ಅಲ್ಲ ಅಂದಮೇಲೆ ಅವ್ನು ಮುಖ್ಯ ಅರ್ಥನೂ ಅಲ್ಲ, ಮುಖ್ಯ ಅರ್ಥ ಕೂಡ ಅಲ್ಲ ಅವನು. ಮುಖ್ಯಾರ್ಥ ಹೇಗಾಗ್ತಾನೆ, ಅಥೋ ನಾ ಯಾವುದೋ ಕಟ್ ರೋಡ್ರಿ ನಾನು ನ್ಯಾಷನಲ್ ಹೈವೇ ಅಂತ ಕರೆದಾಗುತ್ತೆ ಅಷ್ಟೇ. ಅದು ಎಲ್ಲೂ ಎಲ್ಲೆಲ್ಲಿಗೆ ಹೋಗದೇ ಇರೋ ರೋಡ್ ನ್ಯಾಷನಲ್ ಹೈವೇ ಅಂತ ಕರೀತಾರೆ ಯಾರು ಕೂಡ, ನಿಮ್ದು ಹಾಗಾಯ್ತಲ್ಲ. ಅಥೋ ನ ಶಾಸ್ತ್ರೋಕ್ತ ಕಾರಣತ್ವ ತಸ್ಯೇತಿ ಭಾವ, ಥೇರ್ಫೋರ್ ಅವ್ರ ಶಾಸ್ತ್ರ ಇರುತ್ತೆ ಅವ್ರಿಗೆ ಬರಲಿಲ್ಲ ಆದ್ದರಿಂದ ಅವನ ಜಗತ್ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಶ್ನೆ ಮಾಡಿದ. ಅಶಬ್ದಂ ಇತ್ಯಾದೇಹೆ ಶಬ್ದಾದಿ ಗುಣಶೂನ್ಯಂ ತದ ವಿಷಯಶ್ಚ ಇತ್ಯರ್ಥ. ಅಶಬ್ದಂ ಅರೂಪಂ ಅನ್ನೋ ಸ್ಪರ್ಶ ಮಾತಿಗೇನರ್ಥ ಅಂದರೆ ಅವನು ಶಬ್ದಾದಿ ಗುಣಗಳನ್ನು ಹೊಂದಿಲ್ಲ ಅಂತ ಅರ್ಥ. ಅವಚರೇನೈವ ಪ್ರೋವಾಚ ಇತಿ ವಚನವೃತ್ತಿಂಬಿನ ಲಕ್ಷಣಯ ಉಪನಿದೇಶ. ಅದಕ್ಕೇನೆ ಪರಮಾತ್ಮನನ್ನು ಮಾತಿಂದ ಹೇಳೋಕ್ಕಾಗಲಿಲ್ಲ ಆದ್ದರಿಂದ ಲಕ್ಷಣದಿಂದ ಹೇಳಿದ ಅಂತ ಅರ್ಥ. ಸೊ ವಾಚ್ಯರಲ್ಲ ಅವನು, ಲಕ್ಷ್ಯ ಬೇಕಾರಾಗಲಿ ವಾಚ್ಯರಾಗೋದಿಲ್ಲ. ಯಶ್ರೋತ್ರೇಣ ನ ಶೃಣೋತಿ ಪುರುಷ ತ್ರಯೀರ ಶ್ರುತಿಗೋಚರ ಇತಿ ಗೋಚರ ಶಬ್ದಸ್ಯ ವಿಶೇಷಲಿಂಗತೆಯ ಆರ್ಷ ಪ್ರಯೋಗಾತನ ತಚ್ಛಬ್ದ ಗೋಚರವಿತಿ ಯುಕ್ತ. ಆದ್ದರಿಂದ ಬ್ರಹ್ಮ ಏನಾಗಿದ್ದಾನೆ, ಅವನು ಶಬ್ದಗೋಚರನಲ್ಲ, ತಚ್ಛಬ್ದಗೋಚರ ವಿನಾಯಿತ್ಯಾಹ ಇತ್ಯುಕ್ತ ಸಿದ್ಧಾಂತಯ ಸೂತ್ರ ಅವತಾರಯತಿ ನಾಯಿತಿ. ಅಲ್ಲಿ ಏನು ಮಾಡಿದ್ದಾರೆ, ಇದಕ್ಕೆಲ್ಲ ಪ್ರಶ್ನೆಗೆ ಉತ್ತರ ಕೊಡಬೇಕೀಗ. ಅದು ಸಿದ್ಧಾಂತ ಈಗ, ನಾ ಇತಿ ಈಕ್ಷತೇರ್ ನಾ ಅಶಬ್ದಂ ಸ ಪ್ರಣವೋಪಾಸಕೋ ಜೀವೋತ್ತಮ ಹಿರಣ್ಯ ಗರ್ಭೋಪದೇಶೇನ ಪರಮಂ ಪುರುಷಂ ಪಶ್ಯತಿ. ವಾಕ್ಯ ಇದು, ಪುರುಷಂ ಪುರುಷ ವೀಕ್ಷತೆ ಎತ್ತಿದೆ. ಬ್ರಹ್ಮದೇವರು ಉಪದೇಶ ಮಾಡಿದ ಮೇಲೆ, ಬ್ರಹ್ಮದೇವರು ಯಾರವರು, ಜೀವೋತ್ತಮರು, ಅವರು ಉಪದೇಶ ಮಾಡಿದ ಮೇಲೆ ಜೀವ ಏನು ಆಗ್ತಾನಾಗ, ದೇವರನ್ನು ಕಾಣ್ತಾನೆ ಅಂತಿದೆ. ಪರೋಕ್ಷತೋ ಬ್ರಹ್ಮ ವಿಜ್ಞಾಯ ಅಪರೋಕ್ಷತೋ ಜಾನೀಯಾತ್ ಇತ್ಯಾದಿ ಶ್ರುತಿಭಿ ಬ್ರಹ್ಮಣ ಈಕ್ಷಣೀಯತ್ವಾತ್. ಬ್ರಹ್ಮ ಅಪರೋಕ್ಷ ಜ್ಞಾನಕ್ಕೆ ಕಾಣ್ತಾನೆ ಪರಮಾತ್ಮ. ಅಪರೋಕ್ಷ ಜ್ಞಾನ ಬರೋಕ್ಕೆ ಮೊದಲು ಏನಾಗಿರಬೇಕು, ಪರೋಕ್ಷ ಜ್ಞಾನ ಬರಬೇಕು. ಪರೋಕ್ಷ ಜ್ಞಾನ ಹೇಗೆ ಬರಬೇಕು, ಶಾಸ್ತ್ರ ಓದಿ ಬರಬೇಕು. ಶಾಸ್ತ್ರ ಓದಿ ಪರೋಕ್ಷ ಜ್ಞಾನ ಬರಬೇಕಾದ್ರೆ ಶಾಸ್ತ್ರ ಗೋಚರ ಆಗಬೇಕೋ ಇಲ್ಲೋ ಅನೋ ಆಗಬೇಕು. ಆದ್ದರಿಂದನೇ ಬ್ರಹ್ಮ ಶಾಸ್ತ್ರ ಗೋಚರ ಅಂತ ಅರ್ಥ. ವಾಚ್ಯವೇವ ತತಃ ತಸ್ಯ ಶಾಸ್ತ್ರಯೋರಿ ತೋಪಪತ್ತೇ ಕಾರಣಂ ಕಾರಣತ್ವ ಸಂಭವ ಇತ್ಯರ್ಥ. ದ ಈಕ್ಷಣೀಯತ್ವ ಅನ್ಯಥಾನುಪತ್ಯ ಬ್ರಹ್ಮಣೋ ವಾಚ್ಯತ್ವ ವಾಚ್ಯಂ. ಪರಮಾತ್ಮ ಪ್ರತ್ಯಕ್ಷ ಜ್ಞಾನ ಗೋಚರ ಅಂತ ಹೇಳೋ ವಾ ಸಿದ್ಧವಾಗಬೇಕಾದ್ರೆ ವಾಚ್ಯತ್ವ ಒಪ್ಪಲೇಬೇಕು. ಈಕ್ಷಣಸ್ಯ ಪ್ರತ್ಯಕ್ಷಾದಿರಾಪಿ ಸಂಭವಾದಿತ್ಯತಃ ಆಗ ಹೇಳ್ತಾರೆ. ಅಲ್ಲ ಅಲ್ಲ ಬಿಡಿ, ಅವನು ಕಣ್ಣಿಗೆ ಕಾಣ, ಅವನು ಶಬ್ದಗಳಿಂದ ಹೇಳಕ್ಕೆ ಬರೆದ್ರು ಕಣ್ಣಿಗೆ ಕಾಣ್ತಾರೆ ಅಂತ ಯಾಕೆ ಹೇಳಬಾರ್ದು ಅಂದರೆ ಅದಲ್ಲ. ಮುಂದೊಂದು ಇನ್ನೊಂದು ವಾಕ್ಯ ಇದೆ, ಔಪನಿಷದ ಪುರುಷ ಅಂತ ವಾಕ್ಯ ಇದೆ. ಉಪನಿಷತ್ತಿನಿಂದ ಗಂಭೀರಾದವನು ಅಂತಿರೋದ್ರಿಂದ ಅವನು ಪರೋಕ್ಷ ಜ್ಞಾನಕ್ಕೆ ವಿಷಯ ಆಗ್ತಾನೆ ಮೊದಲು, ಅಪರೋಕ್ಷ ಜ್ಞಾನ ವಿಷಯ ಆಗ್ತಾನೆ ಆಮೇಲೆ, ಎರಡರ್ಥನೂ ಮಾಡಬೇಕು. ಭವೇದೇತದ್ಯದಿ ಬ್ರಹ್ಮ ಪ್ರತ್ಯಕ್ಷಾಧಿಗಮ್ಯಂ ನೈತದಸ್ತಿ, ಪರಮಾತ್ಮನ ಪ್ರತ್ಯಕ್ಷದ ಕಾಣಕ್ಕೆ ಸಾಧ್ಯವೇ ಇಲ್ಲ, ಅನುಮಾನದಿಂದನೂ ಸಾಧ್ಯ ಇಲ್ಲ. ಇದು ಆಗಮನೂ ಹೇಳದೆ ಹೋದರೆ ಪ್ರಭು ತಿಳಿಯೋದು ಹೇಗೆ ದೇವರನ್ನು, ಅರ್ಥ ಆಯ್ತಾ? ಪ್ರತ್ಯಕ್ಷಕ್ಕೆ ಬಿಯಾಂಡ್ ಪರ್ಸೆಪ್ಷನ್ ಮುಗಿದೋಯಿತು, ಆಮೇಲೆ ಬಿಯಾಂಡ್ ರೀಸನಿಂಗ್ ಅದು ಆಯಿತು. ಇಂಥ ವಿರೋಧದ ವಾಕ್ಯ ಶಾಸ್ತ್ರ ಒಂದೇ, ಶಾಸ್ತ್ರದವರು ವಾಚನ ಅಲ್ಲ ಅಂದಮೇಲೆ ಬ್ರಹ್ಮನ ಬಗ್ಗೆ ತಿಳ್ಕೊಳ್ಳೋ ಆಧಾರ ಏನಿದೆ ಈಗ? ದೇರ್ಫೋರ್ ಬ್ರಹ್ಮನ ತಿಳ್ಕೋಬೇಕು ಅಂಥೇಳಿ ಆದಮೇಲೆ ಏನಾಗಿರ್ಬೇಕು? ಅವನು ವಾಚ್ಯನಾಗಿರಲೇಬೇಕು. ಸಮ್ಯಕ್ ಭವೇದೇ ತದ್ಯದಿ ಬ್ರಹ್ಮ ಪ್ರತ್ಯಕ್ಷಾಧಿಗಮ್ಯಂ ನೈತದಸ್ತಿ ತಸ್ಯ ಉಕ್ತರೀತ್ಯಾ ಉಪನಿಷದೇಕಗಮ್ಯತ್ವಾತ್ ತಥಾ ಚ ಪ್ರತ್ಯಕ್ಷಾದಿ ಅವೇದ್ಯತ್ವೇ ಸತಿ ಈಕ್ಷಣೀಯತ್ವ ಅನ್ಯಥಾನುಪತ್ಯ ವಾಚ್ಯವೇವ ತದಿತಿ ಭಾವ. ಹೀಗೆ ಪರಮಾತ್ಮ ಈಕ್ಷಣೀಯ ಅಂತ ಹೇಳಿದ ಮೇಲೆ ಶಾಸ್ತ್ರಗಮ್ಯನಾಗಲೇಬೇಕು ಅಂತ ತಾತ್ಪರ್ಯ. ಪರಿಶೇಷ ಪ್ರಮಾಣೇನ ಮಾತ್ರ ವಾಚ್ಯತ್ವ ಸಾಧ್ಯತೆ ತಥಾಹಿ. ಇನ್ನೊಂದು ರೀತಿಯಲ್ಲೂ ಬ್ರಹ್ಮವಾಚ್ಯ ಅಂತ ಒಪ್ಪಬೇಕು. ಪರಿಶೇಷ ಪ್ರಮಾಣ, ಪರಿಶೇಷ ಪ್ರಮಾಣ ಅಂದ್ರೇನು? ಇರೋದು ಮೂರು ಪ್ರಮಾಣ: ಪ್ರತ್ಯಕ್ಷ, ಅನುಮಾನ, ಆಗಮ. ಗೊತ್ತಾಯ್ತಾ? ಅದರಲ್ಲಿ ಪ್ರತ್ಯಕ್ಷ ಕಾಣೋದಿಲ್ಲ, ಅನುಮಾನಕ್ಕಾಗೋದಿಲ್ಲ, ಉಳಿದಿದ್ದು ಒಂದೇ. ಅದು ತಿಳಿಯಲೇಬೇಕು, ಆಚರಾಗಲೇಬೇಕು. ಇದು ಪರಿಶೇಷ ಅಂತ ಕರೀತಾರೆ. ನಮ್ಗೆ ಪ್ರಶ್ನೆ ಕೊಡ್ತಾರೆ, ಒಂದು ಒಂದು ಕೊಟ್ಟಿದೆ ಈಗ, ಗೊತ್ತಾಯ್ತಾ? ಟೆಸ್ಟ್ ಮಾಡಬೇಕು. ಎ ಬಿ ಸಿಗಳಿದ್ದಾರೆ, ಇದು ಇದು ಎ ಅಲ್ಲ ಬಿ ಅಲ್ಲ, ಅದೇನರ್ಥ? ಸಿ ಆಗಿರಲೇಬೇಕು. ಇರೋದು ಮೂರು ಒಂದ ಮೇಲೆ ಎರಡಲ್ಲ ಅಂದರೆ ಏನದು? ಮೂರನೇದು ಆಗಿರಲೇಬೇಕು. ಅದೇ ರೀತಿಯೇ ಈ ಮೂರು ಪ್ರಮಾಣದಲ್ಲಿ ಎರಡಕ್ಕೆ ಸಿಗೋದಿಲ್ಲ ಅಂದಮೇಲೆ ಮೂರನೇ ಪ್ರಮಾಣಕ್ಕೆ ಏನಾಗಬೇಕು? ಅವನು ಸಿಕ್ಕಲೇಬೇಕು. ಅದು ಹೇಳ್ತಾರೆ, ಪರಿಶೇಷ ಪ್ರಮೇಣ ಪ್ರಮಾಣ ಏನ ಮಾತ್ರ ವಾಚ್ಯತ್ವ ಲಕ್ಷ್ಯ ತಥಾಹಿ ಶ್ರುತಿಷು ತಾವದ್ ಈಕ್ಷಣೀಯತ್ವ ಪ್ರಮಾಣ ಶ್ರೂಯತೆ. ಶ್ರುತಿಗಳಲ್ಲಿ ಬ್ರಹ್ಮ ಕಾಣ್ತಾನೆ ಅಂತ ಹೇಳಿಬಿಟ್ಟಿದ್ದಾರೆ. ಈಕ್ಷಣಂಚ ಪ್ರಮಾಣೇನ ಭವೇತ್, ಆ ರೀತಿ ಕಾಣೋದು ಅಂದರೆ ಪ್ರಮಾಣದಿಂದ ಅಂತ ಅರ್ಥ. ಪ್ರಸಕ್ತ ಪ್ರಮಾಣೇಶು, ಅದು ಇರತಕ್ಕಂಥ ಮೂರು ಪ್ರಮಾಣಗಳಲ್ಲಿ ಬ್ರಹ್ಮಣು ವಚನೇತರ ಪ್ರಮಾಣೇನ ಈಕ್ಷಣ, ಅದರಲ್ಲಿ ಶಾಸ್ತ್ರ ಒಂದು ಬಿಟ್ಟರೆ ಉಳಿದ್ರಿಂದ ಬ್ರಹ್ಮ ತಿಳಿಯೋ ಚಾನ್ಸಸ್ ಇಲ್ಲ. ಈಗ ತಸ್ಯ ಉಪನಿಷದತ್ವ, ಉಪನಿಷದ್ ಗಮ್ಯರಾದ್ದರಿಂದ ಪ್ರತ್ಯಕ್ಷರೂ ಇಲ್ಲ, ಅನುಮಾನನೂ ಇಲ್ಲ. ವಚನೇನ ಈಕ್ಷಣಂಚ ಅವಾಚ್ಯೆ ವೃತ್ಯಂತರ ಅಯೋಗೇನ ಪರಿಶೇಷಾದ ವಾಚ್ಯತ್ವವ ಸಾಧಯಿತು. ಇದ್ದ ಕಾಣುತ್ತೆ ಅಂತ ಹೇಳಿದ ಮೇಲೆ ಇದು ಪರಿಶೇಷದಿಂದ ಬ್ರಹ್ಮ ವಾಚ್ಯರಾಗುತ್ತೆ ಆಗಲೇಬೇಕೇ ಹೊರತು ಬೇರೆ ಅವಕಾಶವೇ ಇಲ್ಲ. ಆದ್ದರಿಂದ ಈಕ್ಷಣೀಯರಾದ ಕಾರಣದಿಂದ ಬ್ರಹ್ಮ ಏನಾಗಿದ್ದಾನೆ, ಬ್ರಹ್ಮ ಏನಾಗಿದ್ದಾನೆ ಅಂದರೆ ವಾಚ್ಯನೇ ಆಗಿದ್ದಾನೆ. ಇಷ್ಟೊತ್ತು ಏನು ಓದಿದ್ದು ನಾವು? ಒಂದೊಂದು ಸೂತ್ರ ಒಂದು ಅಧಿಕ ಒಂದು ಸೂತ್ರಕ್ಕೆ ಒಂದು ಅಧಿಕರಣ ಮುಗಿದೋಗ್ಬಿಟ್ಟಿತ್ತು. ಇದಾಗಲ್ಲ, ಹೆಚ್ಚು ವಿಷಯ ಇದಿರತಕ್ಕಂಥ ಅಧಿಕರಣ ಇದು. ಅನೇಕ ಪ್ರಶ್ನೆಗಳು ಹಾಕೊಂಡು ಉತ್ತರ ಕೊಡ್ತಾ ಹೋಗ್ತಾರೆ. ಅದಕ್ಕೆಲ್ಲ ಮೊದಲೇ ಬಾರಿಗೆ ಫಸ್ಟ್ ದೊಡ್ಡ ಅಧಿಕರಣ ಬಂದಾಗ ಲೆಕ್ಕ. ಮೊದಲೇ ನಾಲ್ಕಿದೆ: ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಓಂ ಓಂ ಜನ್ಮಾದ್ಯಸ್ಯ ಯತಃ ಓಂ, ಓಂ ಶಾಸ್ತ್ರಯೋನಿತ್ವಾತ್ ಓಂ, ಓಂ ತತ್ವ ಸಮನ್ವಯಾತ್ ಓಂ. ನಾಲ್ಕಕ್ಕೆ ಚತುಸ್ಸೂತ್ರಿ ಅಂತ ಕರೀತಾರೆ. ನಾಲ್ಕು ಸೂತ್ರದ ಒಂದು ಗುಂಪದು ಚತುಸ್ಸೂತ್ರಿ. ಸಾಮಾನ್ಯವಾಗಿ ಈ ಚತುಸ್ಸೂತ್ರಿ ಓದಿಬಿಟ್ಟು ಇದು ಇಷ್ಟು ಇಡೀ ಬ್ರಹ್ಮಸೂತ್ರಗಳಿಗೆ ಏನೋ ಬೇಸ್ ಅದು, ಗೊತ್ತಾಯ್ತಾ? ಅದು ಪಾದಪೀಠ, ಇದೇ ಶಾಸ್ತ್ರದ ಬೇಸಿಕ್ ಸೂತ್ರಗಳು ಚತುಸ್ಸೂತ್ರಿ. ಸಾಮಾನ್ಯವಾಗಿ ಬೇರೆ ಮತ್ತು ಶಾಸ್ತ್ರ ಓದಬೇಕಾದ್ರೆ ನಾಲ್ಕು ಸೂತ್ರಕ್ಕೆ ಓದ್ಬಿಟ್ರೆ ಓದೋದು, ಉಳಿದೆಲ್ಲ ಅದ್ರ ಬಂದಿರುತ್ತೆ ಅಂತ ಅರ್ಥ. ಬೇರೆ ಕಡೆ ಟೆಕ್ಸ್ಟ್ ಬುಕ್ ಆಗಬೇಕಾದ್ರೆ ಎಮ್ಎ ಬಿಎಗಳಿಗೆ ಟೆಕ್ಸ್ಟ್ ಮಾಡಬೇಕಾದ್ರೆ ಶಂಕರ ಭಾಷೆ ಪೂರ್ತಿ ಟೆಕ್ಸ್ಟ್ ಮಾಡೋದ್ರಲ್ಲಿ ಎಷ್ಟು ಮಾಡ್ತಾರೆ? ನಾಲ್ಕು ಸೂತ್ರಕ್ಕೆ ಮಾತ್ರ ಮಾಡ್ತಾರೆ, ಚತುಸ್ಸೂತ್ರಿ ಅಂತ ಹೆಸರು. ನಾಲ್ಕು ಸೂತ್ರದ ಇನ್ನೊಂದು ವೈಶಿಷ್ಟ್ಯ ಅಂದರೆ ಒಂದೊಂದು ಸೂತ್ರ ಒಂದು ಅಧಿಕರಣ ಅಷ್ಟೇ, ಮುಂದೆಲ್ಲ ಹಾಗಾಗೋದಿಲ್ಲ. ಕೆಲವು ಕಾರ್ಯಕ್ಕೆ ಒಂದೊಂದು ಬಂದರೂ ಕೂಡ ಎಷ್ಟೋ ಇವಕ್ಕೆ ಹೆಚ್ಚಿನ ಸೂತ್ರಗಳಿರೋದು ಅಂತ. ಮೊದಲೇ ಅಧಿಕರಣ ಇದೆ, ಇಚ್ಛತ್ಯ ಅಧಿಕರಣ ಅಂತ ಹೆಸರಿದೆ. ಅದು ಜನ್ಮ ಮೊದಲನೇದು ಜಿಜ್ಞಾಸಾಧಿಕರಣ, ಎರಡನೇದು ಜನ್ಮಾಧಿಕರಣ, ಮೂರನೇದು ಶಾಸ್ತ್ರ ವಿರುತ್ವಾಧಿಕರಣ, ನಾಲ್ಕನೇದು ಸಮನ್ವಯಾಧಿಕರಣ, ಇದು ಈಚ್ಛತ್ಯ ಅಧಿಕರಣ ಅಂತ ಹೇಳಿದ್ರು. ಇದು ಸಾಮಾನ್ಯ ರೆಫರೆನ್ಸ್ ಕೊಡಬೇಕಾದ್ರೆ ಉದ್ದು ಬರೆಯವರು ಏನು ಮಾಡ್ತಾರೆ, ಟಿಪ್ಪಣಿಕಾರಕ್ಕೆ ವೋಟ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಡಾಕ್ಟರ್ಸು ಐದನೇ ಸೂತ್ರ ಆಗಲ್ಲ ಹೇಳೋದಿಲ್ಲ, ಪೇಜ್ ನಂಬರ್ ಹೇಳೋದಿಲ್ಲ, ಇದು ಈಚ್ಛತ್ಯ ಅಧಿಕರಣೇ ಅಂದ್ಬಿಡುತ್ತೆ. ಈಚ್ಛತೆಗಳಿಗೆ ವಾಕ್ಯ ಬಂದಿದೆ, ಹುಡುಗೋ ಭಾರಿ ಸುಲಭ ಬಿಡುತ್ತೆ, ಪಿನ್ ಪಾಯಿಂಟ್ ಮಾಡಿದಾಗತ್ತೆ. ತಿಳಿತಾ? ಎಷ್ಟು ಪೇಜ್ ನಂಬರ್ ಹೇಳಿದರೆ ಒದಪ್ಪದ ರಿಪೀಟ್ ಆಗಿರುತ್ತೆ. ಎಲ್ಲ ದೊಡ್ಡ ಸೈಜ್ ಪ್ರಿಂಟ್ ಮಾಡಿದರೆ ಪೇಜ್ ನಂಬರ್ ಚೇಂಜ್ ಆಗುತ್ತೆ, ಚಿಕ್ಕದು ಮಾಡಿದ್ರೆ ಪೇಜ್ ನಂಬರ್ ಚೇಂಜ್ ಆಗುತ್ತೆ. ಬಟ್ ಈಚ್ಛತೆ ಅಧಿಕರಣ ಈಚ್ಛತೆ ಅಧಿಕರಣ ಇದ್ರ ಕಾಲಕ್ಕೆ ಕೂಡ ರೆಫರೆನ್ಸ್ ರೀತಿ ಅದು. ಇವೆಲ್ಲ ಶಾಸ್ತ್ರದಲ್ಲಿ ಬಳಕೆಯಲ್ಲಿರತಕ್ಕಂಥ ರೆಫರೆನ್ಸ್ ಕೊಡೋ ಕ್ರಮ, ಅದೆಲ್ಲ ಗೊತ್ತಿದ್ದರೆ ಸರಿ. ಈಗ ಸರ್ವೇ ವೇದ ಯತ್ಪದವಾ ಬನಂತಿ ತಪಾಂಸಿ ಸರ್ವಾಡಿ ಚಯದ್ವದಂತಿ ವೇದಶ್ಚ ಸರ್ವೈರಹವೇವ ವೇದ್ಯೋ ವೇದಾಂತಕೃತ್ ವೇದ ವಿದೇವ ಚಾಹಂ ಇತ್ಯಾದಿ ಶ್ರುತಿಸ್ಮೃತಿಭ್ಯಶ್ಚ. ಬರೀ ನಾವು ನೆಗೆಟಿವಾಗಿ ಹೇಳಿದ್ದಲ್ಲ, ಪಾಸಿಟಿವಾಗಿ ನೋಡಿ ಅಂತ ಹೇಳ್ತಾರೆ. ಸರ್ವೇ ವೇದ ಯತ್ಪದ ಬಾಬನಂತಿ, ನೀವೇನು ಹೇಳಿದಿರಿ ಪರ್ವತ ಶಬ್ದಗೋಚರಲ್ಲ, ಯಥೋವಾಚೋ ನಿವರ್ತಂತಿದ್ದ ವಾಕ್ಯ ಕೊಟ್ಟರಲ್ಲ, ಇನ್ನೊಂದು ವಾಕ್ಯ ಸ್ಪಷ್ಟ ಇದೆ, ಎಲ್ಲ ವೇದವನ್ನು ಹೇಳ್ತಾ ಇದೆ ಅಂತ ಹೇಳ್ತಾ ಇದೆ. ಅದ ಮೇಲೆ ಈಗ ಅವಾಚ್ಯ ಅಂತ ಹೇಳಕ್ಕೆ ಬರುತ್ತಾ? ಆಮೇಲೆ ಗೀತಾ ಹೇಳ್ತಾ ಇದೆ, ದೇವೇ ವೇದೇಶ್ಚ ಸರ್ವೈ ರಹವೇವ ವೇದ್ಯ, ಸ್ಪಷ್ಟವಾಗಿರೋ ಮತ್ತೊಂದು ವಾಕ್ಯ ಇತ್ಯಾದಿ ಶ್ರುತಿಭ್ಯಶ್ಚ. ಸೊ ಅದಿಷ್ಟು ನೀವು ಹೇಳಿದ ಮಾತಿಗೆ ಉತ್ತರ ಕೊಡ್ಲಿಕ್ಕೋಸ್ಕರ ಕೋಟ್ ಮಾಡಿದ್ವಿ. ಈಗ ನಾವು ಪಾಸಿಟಿವ್ ಆಗಿ ಕೋಟ್ ಮಾಡಿದ್ದೇವೆ, ಒಂದೆರಡು ವೇದ ಅಲ್ಲ, ಎಲ್ಲ ವೇದರೂ ದೇವರನ್ನೇ ಹೇಳ್ತಾ ಇವೆ ಅಂತಾಯ್ತು. ಅವಾಚ್ಯತ್ವಾದಿಕ್ಕಂತೂ ಅಪ್ರಸಿದ್ಧತ್ವ ಆಗೋದು ಪ್ರಶ್ನೆ ಉಳ್ಕೊಂಡು. ಹಾಗಿದ್ದರೆ ದೇವರ ಅವಾಚ್ಯ ಅಂತ ಪದ ಇದೆ, ಅದಕ್ಕೇನು ಮಾಡ್ತೀರಿ ಈಗ? ದೇವರ ಅವಾಚ್ಯ ಪದಕ್ಕೆ ಏನು ಮಾಡ್ತೀರಿ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಏನು ಸುಲಭವಾದ ಅರ್ಥ ಅದು, ಅವಾಚ್ಯತ್ವಾದಿಕ್ಕಂತೂ ಅಪ್ರಸಿದ್ಧತ್ವ. ಅವಚ್ಚತ್ವ ಅಂದರೆ ದೇವರನ್ನ ಪೂರ್ತಿ ಹೇಳೋದಕ್ಕಾಗೋದಿಲ್ಲ ಅಂತ ಅರ್ಥ ಅಷ್ಟೆ. ಎಷ್ಟು ಡಿಫ್ರೆನ್ಸ್ ಇದೆ ಯೋಚನೆ ಮಾಡಿ. ದೇವ್ರ ವಾಚ್ಯನೇ ಅಲ್ಲ, ದೇವ್ರ ವಾಚ್ಯನೇ ಅಲ್ಲ ಅನ್ನೋ ಮಾತು ಒಂದು. ದೇವ್ರ ವಾಚ್ಯನೇ ಅಲ್ಲ, ದೊಡ್ಡ ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ ಅವ್ರ ಬಗ್ಗೆ ತಿಳಿಯೋದೇನು ಬಂತು, ಓದೋದೇನು ಬಂತು, ನೋಡೋದೇನು ಬಂತು. ಮೊದಲೇ ಓದ್ತಾ ಇದ್ದು ನೀನು ಅನುಕೂಲ ಆಯ್ತು. ಅದಕ್ಕೆ ಏನಾಯ್ತು, ಅದಕ್ಕೆ ವಾಚ್ಯರ ಅಲ್ಲದವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಬಿಟ್ಬಿಡ್ತಾರೆ. ಆದರೆ ಓದಲೇಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಸೊ ವಾಚ್ಯ ಅಂತ ಒಪ್ಪಲೇಬೇಕಾಯಿತು. ಆದರೆ ವಾಕ್ಯ ಇದೆ, ವಾಚ್ಯರ ಅಲ್ಲ ಅಂತ ವಾಕ್ಯ ಇದೆ, ಬಿಡ್ಲಕ್ಕೆ ಬರೋದಿಲ್ಲ. ಏನು ಮಾಡ್ಬೇಕು ಅದಕ್ಕೆ? ಅದು ಭಾರಿ ಅರ್ಥ, ಪೂರ್ಣ ಹೇಳೋದಕ್ಕೆ ಬರೋದಿಲ್ಲ ಅಷ್ಟೆ. ಎಷ್ಟು ಸುಲಭ ವಾಚ್ಯರಲ್ಲ ಅವಾಚ್ಯ ಅನ್ನೋ ಪದಕ್ಕೆ ಹ್ಯಾ ಕೂಡಿಸ್ಬೇಕು ಅಂತ ತೋರಿಸ್ಕೊಡ್ತಾರೆ. ಅವಾಚ್ಯತ್ವಾದಿಕಂತ ಅಪ್ರಸಿದ್ಧತ್ವ ಒಂದು ಪದಾರ್ಥ ಭಾರಿ ಚೆನ್ನಾಗಿದೆ ಅಂತ ಹೇಳಿದ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ. ಎಕ್ಸ್ಪ್ಲೇನ್ ಮಾಡಿದೆ. ಕೊನೆಗೆ ಹೇಳ್ತಾನೆ, ನೀವು ತಿಂದು ನೋಡೋದು ಗೊತ್ತಾಗುತ್ತೆ, ಬಾಯಲ್ಲಿ ಹೇಳೋದಕ್ಕೆ ಬರೋದಿಲ್ಲ ಅಂತ. ಬಾಯಲ್ಲಿ ಹೇಳೋದಕ್ಕೆ ಬರೋದಿಲ್ಲ, ಚೆನ್ನಾಗಿದೆ ಎಂಬ ದೃಷ್ಟಿಯಿಂದ ಹೇಳಿ ಆಯ್ತು ಅವನು. ಚೆನ್ನಾಗಿದೆ ಅಂತ ಹೇಳಿ ಆಗಿಬಿಡ್ತು. ಆದರೆ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ಅವನು ತಿಂದೇ ನೋಡಬೇಕು. ಕೆಲವನ್ನ ಎಷ್ಟು ಎಷ್ಟು ಎತ್ತರ ಇದೆ ಅಂತ ಕೇಳಿದರೆ ಲೈಟ್ ಕಂಬ ತೋರಿಸಿ ಎಷ್ಟು ಎತ್ತರ ಇದೆ ಅಂತ ಹೇಳ್ಬೇಕು. ಅದಕ್ಕೆ ಏ ಆಗಲ್ಲ ಆಗಲ್ಲ, ಭಾರಿ ಜಾಸ್ತಿ ಇದೆ. ಅದು ನೋಡೇ ತಿಳ್ಕೊಬೇಕು. ಇದು ಎಷ್ಟು ನೋಡಿದೆ ಗೊತ್ತಾಗುತ್ತೆ ನನಗೆ ಎಷ್ಟು ಚೆನ್ನಾಗಿರುತ್ತೆ. ಸೂರ್ಯನ ಬೆಳಕನ್ನು ನೋಡದೇ ಇದ್ದವ್ರು ಎಷ್ಟು ಎಷ್ಟು ನೂರು ಕ್ಯಾಂಡಲ್ ಆಗ್ಬೋದಾ? 1000 ಬೆಳೆದು ಬಚ್ಚಿ ಹಚ್ಚಿಡ್ಬೋದಾ? 100 ದೀಪ ಹಚ್ಚಿಡ್ಬೋದಾ? ಛೇ, ಈಗ ಅರ್ಥ ಆಗೋದಿಲ್ಲ ಬಿಡು. ಇದು ಯಾವುದು ಅದ್ರ ಮುಂದೆ ಅಲ್ಲ. ಎಷ್ಟು ಕೋಟಿ ಕೋಟಿ ಹಚ್ಚಿದ್ರು ಕೂಡ ಏನಾಗೋದಿಲ್ಲ ಸೂರ್ಯನ ಮುಂದೆ ಅಲ್ಲ. ಅದು ಹೇಳಬೇಕಾಗಿ ಅದು ಎಂದು ಯಾವ ಬೆಳೆದ ಬತ್ತಿ ಬೆಳಕು ಕೂಡ ಸೂರ್ಯನ ಬೆಳಕನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕೋಟಿ ರೂಪಾಯಿ ಪೈಸೆ ಪೈಸೆ ಹೇಳ್ತಕ್ಕ ತೊಗೊಂಡ್ರೆ ಏನಾಗಬೇಕು? ಲೆಕ್ಕ ಇಟ್ಕೊಳ್ಳಿ. 100 ಎಳಿಸ್ಬೇಕಾದ್ರೆ ತಲೆ ಕೆಟ್ಟು ಒಂದೆರಡು ಹೆಚ್ಚು ಕಡಿಮೆ ಯಾರೋ ಯೋಚನೆ ಮಾಡಿದ್ರು ಓಡಿಬಿಡುತ್ತೆ ಹೇಳ್ಬಿಡ್ತಾನೆ. ತುಂಬ ಎಳಿಸ್ತಾನೆ, ಒಂದೆರಡು ಹೆಚ್ಚು ಕಡಿಮೆ ಇದ್ದರೆ ಪರವಾಗಿಲ್ಲ, ಇದ್ದರೆ ಅಷ್ಟೆಲ್ಲ ಟೈಮ್ ಹಾಕೋದಕ್ಕಿಂತ ಒಂದೆರಡು ಹೆಚ್ಚು ಕಡೆ ಪರವಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಇನ್ನು ಪೈಸೆಗಳು ಯಾಕೆ ಕೊಟ್ಬಿಟ್ರೆ ಒಂದು ಪೈಸೆ 100 ಕೋಟಿ ಎಣಿಸುತ್ತೆ ಏನು ಮಾಡ್ತಾರೆ ಅವರು? ರಿಸೈನ್ ಮಾಡಿಬಿಡ್ತಾರೆ, ತಲೆ ಕೆಟ್ಟು ಹೋಗ್ತದೆ ಅಂತ ಹೇಳ್ತಾರೆ. ಸಾಧ್ಯನೇ ಇಲ್ಲ ಆ ರೀತಿ. ನಾವು ಎಡಿಸೋಕ್ಕೆ ಸಾಧ್ಯ ಇಲ್ಲ ದೇವ್ರ ಬಗ್ಗೆ. ಆ ರೀತಿ ಆಗುತ್ತೆ, ಎಂಥ ಯೂನಿಟ್ ಕೊಟ್ಟರು ದೇವ್ರ ಮುಂದೆ ಏನಾಗಿಬಿಡುತ್ತದೆ? ಪೈಸೆ ಅದಾಗಿಬಿಡುತ್ತೆ, ಎಡಿಸೋಕ್ಕೆ ಬರೋದಿಲ್ಲ ದೇವ್ರ ಗುಣಗಳು. ಅಲ್ಲಿ ಏನು ಮಾಡಬೇಕು? ಅಲ್ಲಿಗೆ ಸಿಂಪಲ್ ಆನ್ಸರ್ ಏನು ಹೇಳಿದ್ರೆ ಸಾಕು, ಎಡಿಸೋಕ್ಕೆ ಬರೋದಿಲ್ಲ. ಊಟ ಮಾಡ್ಬೇಕಾದ್ರೆ ಅವಳು ಎಣಿಸಿ ಊಟ ಮಾಡೋದಂತ ಯಾರು ಕೊಡೋದು? ಅವಳು ಎಣಿಸ್ತಿಲ್ಲಕ್ಕಾಗತ್ತಾ? ಎಣಿಸ್ತಿದ್ದು ಅಂತ ಯಾರು ಊಟನೇ ಬಿಟ್ಬಿಡ್ತಾರೆ. ಕೊನೆಗೆ ಏನಾಗುತ್ತದೆ? ಒಂದೊಂದೇ ಎಣಿಸ್ತೀನಿ ಎಣಿಸ್ತಿದ್ರೆ ಸಾಧ್ಯ ಊಟ ಸಾಧ್ಯನೇ ಇಲ್ಲ. ಅದೇನು ಮಾಡ್ತಾರೆ? ತುತ್ತ ಲೆಕ್ಕ ಹಾಕಿಬಿಡ್ತಾರೆ. ಏನು ಮಾಡ್ತಾರೆ ಆಗ? ತುತ್ತ ಲೆಕ್ಕ. ಈ ಲೆಕ್ಕ ಹಾಕೋದೇ ಇಲ್ಲ. ಈ ಪಾವು ಸೇರು ಈ ಕೆಜಿ ಆ ಲೆಕ್ಕ ಇಡ್ತಾರೆ ಹೊರತು ಕಾರ್ಡ್ ಎಣಿಸೋದಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವರು ಅವಾಚ್ಯ ಅನ್ನೋದನ್ನು ಒಪ್ಪಬೇಕು. ನಾವು ವಾಚ್ಯ ಅನ್ನೋದನ್ನು ಒಪ್ಪಬೇಕು. ಕೂಡಿಸ್ಬೇಕಾದ್ರೆ ಏನು ಮಾಡ್ಬೇಕು? ಅದೇ ಸಮನ್ವಯ ಅಂದ್ರೆ ಅದು. ಎರಡು ವಾಕ್ಯಕ್ಕೆ ವಿರೋಧ ಬಂತು. ಸಮನ್ವಯ ಏನಂತ ಮಾಡಬೇಕೀಗ? ದೇವರು ವಾಚ್ಯ ಹೌದು, ಆದರೆ ಸಂಪೂರ್ಣವಾಗಿ ವಾಚ್ಯನಲ್ಲ ಅಂದರೆ ಎಲ್ಲದಕ್ಕೂ ಸೂತ್ರ ಬಂದೋಯ್ತು. ಅಷ್ಟು ತಿಳಿಸ್ತಾರೆ. ನಾಳೆ ದಿವಸ ಅದ್ರ ಬುದ್ಧಿರಬೇಕು. ಓಂ ಜನ್ಮಾದ್ಯಶ್ಚ ಯಥೋದ್ವಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ಬ್ರಹ್ಮ ಹೃದಯ ಆದಿ ಕವಯ